ಮಧ್ವಾಕ್ಯ ಸರಣಿರ್ಭೂಯ ಶ್ರೀಮದಾಚಾರ್ಯ ಭಾವದ ಹರಾಯ ಭಜತಾ ನಿಷ್ಠಹರಾಯ ಪುರವೈರಿಣೇ ಭವಾಯ ಭವತೇ ಭೂಯಾತ್ ಶಿವಾಯ ಶಿರಸಾ ನಮಃ ಉಮೇಶಾದ್ಯಾ ಸ್ವರಾವೋಹಂ ಗೀಡೇ ಸೇತೋಭಿಮಾನಿನಃ ಯೂಯಂ ಸರ್ವೇ ಪ್ರಕುರುತ ಮನೋಮೇ ಮಧ್ವಭಾವಗಂ ಶ್ರೀಮಧ್ವಃ ಕಲ್ಪವೃಕ್ಷಸ್ತು ಜಯಾರ್ಯಃ ಕಾಮಸುಖಸ್ಮೃತಃ ಚಿಂತಾಮಣಿಸ್ತು ವ್ಯಾಸಾರ್ಯಃ ಮುನಿತ್ರಯ ಮುದಾಹೃತಂ ವಾದಿರಾಜ ಗುರೂನ್ ವಂದೇ ರಘುತ್ತಮ ಗುರೂನ್ ತಥಾ ರಾಘವೇಂದ್ರಾನ್ ತಥಾ ಸರ್ವಾನ್ ಸದ್ಗುರೂನ್ ಪ್ರಣತೋಸ್ಮ್ಯಹಂ ಪೃಥ್ವೀಮಂಡಲ ಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಃ ತಾನ್ ನಮಸ್ಸೇ ಗುರೂನ್ ಮಮ ಶ್ರೀ ಗುರುಭ್ಯೋ ನಮಃ ಹರಿ ಓಂ ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನೇತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇ. ಪರಮ ಪವಿತ್ರವಾದ ಶ್ರೀಮನ್ ಮಹಾಭಾರತ ವಿಶ್ವದ ಅತ್ಯುನ್ನತವಾದಂತಹ ಕೃತಿ, ಒಂದು ಕಥೆಯಾಗಿ, ಒಂದು ಶಾಸ್ತ್ರವಾಗಿ ಮತ್ತು ರಾಜಕೀಯ, ಧಾರ್ಮಿಕ, ಸಾಮಾಜಿಕ ಮೊದಲಾದ ಅನೇಕ ವಿಧವಾದಂಥ ವಿಷಯಗಳ ವೈವಿಧ್ಯತೆಯ ಒಂದು ಮಹಾ ಸಮುದ್ರವಾಗಿ ಶ್ರೀಮನ್ ಮಹಾಭಾರತ. ಮಹಾಭಾರತ ಅಂದರೆ ಮಹಾಭಾರತವೇ, ಅದಕ್ಕೆ ಸಾಟಿಯಾದ ಮತ್ತೊಂದು ಕೃತಿಯನ್ನು ಜಗತ್ತು ಕಂಡಿಲ್ಲ, ಕಾಣಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ಮಾತನ್ನು ನಾವು ಕೇಳ್ತೇವೆ. ನಭಾರತ ಸಮಂ ಶಾಸ್ತ್ರಂ, ಮಹಾಭಾರತಕ್ಕೆ ಸಮನಾದ ಶಾಸ್ತ್ರ ಮತ್ತೊಂದಿಲ್ಲ. ಅದು ನಿಜವಾದ ಅರ್ಥದಲ್ಲಿ ಇಷ್ಟು ದಿವಸಗಳಲ್ಲಿ ಏನೇನೋ ಬದಲಾವಣೆ ಕಂಡಿದೆ ಜಗತ್ತು, ಆದರೆ ಮಹಾಭಾರತದ ಮೌಲ್ಯ, ಅದರ ಹಿರಿಮೆ ಅವು ಮಾತ್ರ ಅಬಾಧಿತವಾಗಿ ಹಾಗೇ ಇದೆ ಅಂತ ಅರ್ಥ ಮಾಡಿಕೊಂಡ್ರೆ ಅದು ಸಾರ್ವತ್ರಿಕವಾದ ಸತ್ಯ, ಸಾರ್ವಕಾಲಿಕವಾದ ಸತ್ಯ, ಸಾರ್ವಜನಿಕವಾದ ಸತ್ಯ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಳಬಹುದು. ಒಂದೇ ಮನೆಯ ಅಣ್ಣ ತಮ್ಮಂದಿರ ಕಥೆ ಅದು ಒಂದು, ಒಂದೇ ಮನೆತನದ ಅಣ್ಣ ತಮ್ಮಂದಿರ ಕಥೆ. ಅವರು ಎಂಥ ಅಣ್ಣ ತಮ್ಮಂದಿರು ಅಂದರೆ ಉಸಿರಕ್ಕೆ ಸಾಧ್ಯವಿಲ್ಲದಿರತಕ್ಕಂಥ ಒಂದು ವಿರೋಧ. ಧರ್ಮದ ಪ್ರತಿನಿಧಿಗಳಾಗಿ ಪಾಂಡವರು, ಅಧರ್ಮದ ಪ್ರತಿನಿಧಿಗಳಾಗಿ ಕೌರವರು, ಅವರಿಬ್ಬರ ಸಂಘರ್ಷ ವಿಶ್ವದ ನಭೂತೋ ನ ಭವಿಷ್ಯತಿ ಅಂತಕ್ಕಂಥ ಸಂಘರ್ಷವಾಯಿತು. ಯಾವ ಇಬ್ಬರು ಒಂದು ವಿರೋಧಿಗಳ ಮಧ್ಯೆ ಅಂಥ ಯುದ್ಧ ನಡೆದ ದಾಖಲೆ ನಾವು ಕಾಣಲಿಕ್ಕೆ ಸಾಧ್ಯ ಇಲ್ಲ, ಅಂಥ ಯುದ್ಧ ನಡೆಸೋಯಿತು. ಆಗಿನ ಒಂದು ಕಾಲಕ್ಕೆ ಜನ ಅಂದ್ಕೊಂಡಿರ್ಲಿಕ್ಕೆ ಸಾಕು, ಅಣ್ಣ ತಮ್ಮಂದಿರ ಬಗ್ಗೆ ಇಂಥ ಯುದ್ಧ ನಡೆಯುತ್ತಾ ಅಂತ ನಾವು ಕೇಳಿದರೆ ಕಲಿಯುಗದಲ್ಲಿ ಎಂಥ ಯುದ್ಧ ನಡೆಯುತ್ತೆ ಅಂದರೆ ಗೊತ್ತಾಗುತ್ತೆ. ಅಂದರೆ ಕಲಿ ಇದ್ದ ಅಂದರೆ ಅಲ್ಲಿ ವಿರೋಧ ತಪ್ಪಿದ್ದಲ್ಲ. ಕಲಿ ಶಬ್ದಕ್ಕೆ ಅರ್ಥವೇ ಅದು, ಕಲಿ ಅಂದರೆ ಕಲಹ ಅಂತ ಅರ್ಥ. ಕಲಿಯುಗದಲ್ಲಿ ಕಲಹ ಆಗ್ತಾ ಇರುತ್ತೆ ಅಂದರೆ ಸಹಜ, ರಾತ್ರಿಯಲ್ಲಿ ಕತ್ಲಿರುತ್ತೆ ಅಂದರೆ ಹೇಗೋ ಅದು, ರಾತ್ರಿಯಲ್ಲಿ ಕತ್ಲಿರುತ್ತೆ ಎಂಬುದು ಎಷ್ಟು ಸಹಜವೋ, ಕಲಿಯುಗದಲ್ಲಿ ಸತತ ಸಂಘರ್ಷ ಅನ್ನೋದು ನಡೆದೇ ಇರುತ್ತೆ. ಅದು ಒಳ್ಳೆಯವರ ಮಧ್ಯೆ ಅವರ ಮಧ್ಯೆನೇ ಸಂಘರ್ಷವನ್ನು ತರತಕ್ಕಂಥ ಕುತಂತ್ರ ಕಲಿ ಮಾಡ್ತಾನೆ. ಕೊನೆಗೆ ಯುದ್ಧವೇ ನಡೆದೋಯಿತು. ಒಳಗೆ ಇದ್ದಂಥ ಒಂದು ವಿರೋಧ ಮುಂದೆ ಉದ್ಯೋಗ ಪರ್ವದಲ್ಲಿ ಬಹಿರಂಗವಾಯಿತು. ಯುದ್ಧ ಪರ್ವದಲ್ಲಿ ಭಯಂಕರವಾದ ಸಾವಿ ನೋವಿನ ಸರಮಾಲೆಯನ್ನೇ ಮಹಾಭಾರತ ನಮ್ಮ ಮುಂದೆ ಇಡ್ತಾ ಇದೆ. ಒಂದು ಕಡೆಗೆ ಕೃಷ್ಣ ನೇತೃತ್ವದ ಪಾಂಡವರು, ಇನ್ನೊಂದು ಕಡೆಗೆ ಈ ಭೀಷ್ಮಾದಿಗಳ ನೇತೃತ್ವದ ಕೌರವರು. ಯುದ್ಧ ನಡೀತಾ ಹೋದಂತೆ ಮೊದಲ ಸೇನಾಧಿಪತಿಯಾಗಿ ಸೈನ್ಯದ ಒಂದು ಜವಾಬ್ದಾರಿ ಹೊತ್ತಂತ ಭೀಷ್ಮರು 10 ದಿವಸಗಳ ಕಾಲ ಹೋರಾಡಿ ಕೊನೆಗೆ ಅರ್ಜುನನ ಬಾಣಗಳಿಗೆ ಕೆಳಗೆ ಬಿಡುತ್ತಾರೆ. ಇಚ್ಛಾಬಾಣಿಗಳಾದ್ದರಿಂದ ಪ್ರಾಣ ಬಿಟ್ಟಿಲ್ಲ, ಹಾಗೆ ಕಾಯ್ತಾ ಇದ್ದಾರೆ, ಉತ್ತರಾಯಣ ನಿರೀಕ್ಷೆ ಮಾಡಿಕೊಂಡು ಕಾಯ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ದ್ರೋಣರಿಗೆ ಪಟ್ಟವನ್ನು ಕಟ್ಟಿ ಸೇನಾಧಿಪತ್ಯವನ್ನು ಕೊಟ್ಟು ದುರ್ಯೋಧನ ಯುದ್ಧವನ್ನು ಪ್ರಾರಂಭ ಮಾಡಿದ. 10 ದಿವಸದ ಯುದ್ಧ ಅವರು ಮಾಡಿದರೆ 11ನೇ ದಿವಸದ ಯುದ್ಧದಿಂದ ದ್ರೋಣರ ಸೇನಾಧಿಪತ್ಯ ನಡೆಯಿತು. ಅಲ್ಲೂ ಕೂಡ 11 ದಿವಸದ ಯುದ್ಧದಲ್ಲಿ ಭೀಮಶಲ್ಲರ ಯುದ್ಧ ದೊಡ್ಡ ಘಟ್ಟ. 12 ದಿವಸದ ಯುದ್ಧದಲ್ಲಿ ಅರ್ಜುನನಿಂದ ಭಗದತ್ತನ ವಧೆ ಮುಖ್ಯವಾದ ಘಟ್ಟ. 13 ದಿವಸದ ಯುದ್ಧದೊಳಗೆ ದುರ್ಯೋಧನಾದಿಗಳು ಕಪಟದಿಂದ ಅಭಿಮನ್ಯುವನ್ನು ಕೊಂದಿದ್ದು ಮುಖ್ಯವಾದಂಥ ಒಂದು ಘಟ್ಟ. 14 ದಿವಸ ಯುದ್ಧದೊಳಗೆ ಅರ್ಜುನ ತಾನು ಪ್ರತಿಜ್ಞೆ ಮಾಡಿದ್ದಂತೆ ಕೃಷ್ಣ ಭೀಮರ ರಕ್ಷಣೆ ಹಿನ್ನೆಲೆಯಲ್ಲಿ ಜಯದ್ರಥನ ಸಂಹಾರ ಮಾಡ್ತಾನೆ. ಅದು ಹಗರಣ ಯುದ್ಧದ ಅತ್ಯಂತ ಮುಖ್ಯವಾದಂಥ ಘಟ್ಟ. ರಾತ್ರಿ ಯುದ್ಧ ಅವತ್ತೊಂದೇ ನಡೀತು. ಮಧ್ಯರಾತ್ರಿ ಹೊತ್ತಿಗೆ ಘಟೋತ್ಕಚನ ವಧೆಯನ್ನ ಕರ್ಣ ತನ್ನ ಶಕ್ತಿಯಾಸದಿಂದ ಮಾಡಿದ್ದಾನೆ. ಅದು ರಾತ್ರಿ ನಡೆದಂತಹ ಯುದ್ಧದ ಮುಖ್ಯವಾದಂತಹ ಒಂದು ಪ್ರಸಂಗ. ಬೆಳಗಿನ ಜಾವದಲ್ಲಿ ನಡೆದ ಯುದ್ಧದ ಘಟ್ಟದಲ್ಲಿ ಭೀಮಸೇನಿಂದ ಬಾಲ್ಯೀಕ ರಾಜ ಹತನಾಗ್ತಾನೆ. ಪ್ರಹ್ಲಾದನ ಅವತಾರವಾದ ಬಾಲ್ಯೀಕ ಭೀಮಸೇನ ಹೊಡೆತಕ್ಕೆ ದೇಹತ್ಯಾಗ ಮಾಡಿದ. ಆದರೆ ಸದ್ಗತಿಗೆ ಹೋದನೆ ಹೊರತು ದುರ್ಗತಿಗೆ ಆತಗಾಗಲಿಲ್ಲ. ಶ್ರೇಷ್ಠವಾದಂತಹ ಸುಜೀವಿಯಾದ್ದರಿಂದ ಸದ್ಗತಿಗೆ ಹೊರಟ. ಇನ್ನು 15 ದಿವಸ ಯುದ್ಧದೊಳಗೆ ದ್ರೋಣರು ಅಪಾರವಾದ ಪರಾಕ್ರಮವನ್ನು ಮೆರೆದು ಕೊನೆಗೆ ಭೀಮಸೇನನ ಉಪದೇಶದಿಂದ ತಮ್ಮ ದೇಹವನ್ನು ತ್ಯಾಗ ಮಾಡಿ ಹೊರಟೋಗ್ತಾರೆ. ಅನಂತರ ಅಶ್ವತ್ಥಾಮರು ನಾರಾಯಣಾಸ್ತ್ರವನ್ನು ಪ್ರಯೋಗ ಮಾಡುತ್ತಾರೆ. ಅದು ಪಾಂಡವರ ಸೈನ್ಯದಲ್ಲಿ ಅಸಾಧ್ಯವಾದಂಥ ಕೋಲಾಹಲವನ್ನು ಉಂಟು ಮಾಡುತ್ತೆ. ಆಗ ಕೃಷ್ಣ ಪರಮಾತ್ಮ ಧರ್ಮರಾಜನಿಗೆ ಹೇಳುತ್ತಾನೆ, ನಮಧ್ವಮಸ್ತ್ರಸ್ಯ ತಥೋ ವಿಮೋಕ್ಷತ, ಅಸ್ತ್ರದಿಂದ ಪಾರಾಗಬೇಕು ಅಂತ ನಮಸ್ಕಾರ ಮಾಡಿದರೆ ಬಿಟ್ಟುಬಿಡುತ್ತೆ ಅಂತ ಹೇಳಿದರು. ಎಲ್ಲರೂ ನಮಸ್ಕಾರ ಮಾಡಿದರು, ಭೀಮ ಮಾತ್ರ ಮಾಡಲಿಲ್ಲ. ಅಲ್ಲಿ ಭೀಮನ ಅಸಾಧಾರಣವಾದಂಥ ಧರ್ಮ ಪ್ರಜ್ಞೆ ನಮಗೆ ಸ್ಪಷ್ಟವಾಗಿ ಕಾಣತಕ್ಕಂಥ ಜಾಗ. ಶುದ್ಧೇ ಭಾಗವತೆ ಧರ್ಮೇ ನಿರತೋ ಯದೃಕೋದರಹ, ಶುದ್ಧವಾದ ಭಾಗವತ ಧರ್ಮದಲ್ಲಿ ಭೀಮಸೇನ ರತನಾಗಿದ್ದಾನೆ. ಅದು ಧರ್ಮದಲ್ಲಿ ರತನಾಗ್ತಾನೆ ಅಂದರೆ ಆಶ್ಚರ್ಯ ಪಡೋ ಕಾಲ ಇತ್ತು. ಇನ್ನು ಶುದ್ಧ ಧರ್ಮ ಅಂದರೆ ಇಮ್ಯಾಜಿನ್ ಮಾಡೋಕ್ಕೂ ಸಾಧ್ಯ ಇಲ್ಲ. ಕಲಿಯುಗದಲ್ಲಿ ಶುದ್ಧ ಧರ್ಮ ಅಂದರೆ ಯೋಚನೆ ಮಾಡೋದಕ್ಕೂ ಸಾಧ್ಯ ಇಲ್ಲ. ಆದರೆ ಭೀಮಸೇನ ಮಾತ್ರ ಅಂತ ಶುದ್ಧ ಧರ್ಮವನ್ನು ನಡೆಸಿತ್ತು. ಹನುಮಂತನಾಗಿಯೋ ಅಷ್ಟೇ ಶುದ್ಧ ಧರ್ಮ, ಭೀಮಸೇನಾಗಿಯೋ ಅಷ್ಟೇ ಶುದ್ಧ ಧರ್ಮ, ಆಚಾರ್ಯರಾಗಿಯೂ ಅಷ್ಟೇ ಶುದ್ಧ ಧರ್ಮ. ಅಂದರೆ ಅದು ತ್ರೇತಾಯುಗ, ಆ ಯುಗದಲ್ಲೂ ಅಷ್ಟೇ ಶುದ್ಧ ಧರ್ಮ. ದ್ವಾಪರ ಯುಗ ಭೀಮಾವತಾರ, ಆಗಲೂ ಅಷ್ಟೇ ಶುದ್ಧ ಧರ್ಮ. ಕಲಿಯುಗದಲ್ಲಿ ಶುದ್ಧ ಧರ್ಮ ನಡೆಸ್ತಾರೆ ಅವರೊಬ್ಬರೇ ಒಬ್ಬರು. ಕಲಿಯುಗದಲ್ಲಿ ಶುದ್ಧ ಧರ್ಮ ಅಂತ ಹೇಳಿದರೆ ಜನ ಕಾಂಪ್ರಮೈಸ್ ಅಂದರೆ ಫಸ್ಟ್ ಸ್ಟೆಪ್ಪೇ ಮೊದಲು, ದೇವ್ರ ಪೂಜೆ ಅಂದರೆ ಸಂಕ್ಷೇಪ ಮಾಡು, ಆದರೆ ಬಿಟ್ಟುಬಿಡು, ವಾರಕ್ಕೊಮ್ಮೆ ಮಾಡು, ಈ ಥರನೇ ಅಭ್ಯಾಸ ಮೊದಲು, ಅಥವಾ ಇನ್ನೊಬ್ಬರು ಮಾಡೋದನ್ನು ನೋಡು, ಅಥವಾ ಅದನ್ನು ಕೂಡ ಕೆಡಿಸಕ್ಕೆ ಪ್ರಯತ್ನ ಪಟ್ಟರು ತಪ್ಪಿಲ್ಲ ಅನ್ನೋಷ್ಟು ಮಟ್ಟಿಗೆ ಮನುಷ್ಯ ಹೊಂದಿಕೊಳ್ತಾ ಇದ್ದಾನೆ. ಆದರೆ ಅಂದು ಕೂಡ ವಾಯುದೇವರು ಹಾಗೆ ಮಾಡೋದಿಲ್ಲ. ಇದು ಅರ್ಥ ಮಾಡಿಕೊಂಡ್ರೆ ನಮಗಾಗ ನಾವು ಶುದ್ಧಧರ್ಮ ಮಾಡೋಕ್ಕಾಗದೇ ಇರಬಹುದು. ಆ ಶುದ್ಧಧರ್ಮ ಮಾಡತಕ್ಕಂಥವ್ರು ಇದ್ದಾರೆ ಅಂತ ಗೊತ್ತಾದರೆ ಆಗ ನಮಗೆ ಇದು ಗೌರವ ಭಾವನೆ ಧರ್ಮದಲ್ಲಿ ದೇವರಲ್ಲಿ ವಾಯುದೇವರಲ್ಲಿ ನಿಶ್ಚಿತವಾಗಿ ಬರುತ್ತೆ ಎಂಬುದನ್ನು ಅರ್ಥ ಮಾಡಿಕೊಂಡ್ರೆ ತಿಳ್ಕೊಳ್ಬೇಕು. ಮನೆಯಲ್ಲಿ ಶುದ್ಧಧರ್ಮ ಮಾಡೋದು ಕಷ್ಟ, ರಣರಂಗದೊಳಗೆ ನಾರಾಯಣಾಸ್ತ್ರವನ್ನು ಪ್ರಯೋಗ ಮಾಡಿದಾಗ ಅರ್ಜುನನಂಥ ಮಹಾವೀರನು ಗಾಂಡೀವನ್ನು ಕೆಡಗಿಟ್ಟಾಗ ಅಂತಹ ಹೊತ್ತಿನಲ್ಲೂ ಕೂಡ ಭೀಮಸೇನ ಧರ್ಮವನ್ನು ಬಿಡಲಿಲ್ಲ. ಮೈಮೇಲೆ ನಾರಾಯಣಾಸ್ತ್ರ ಬಿದ್ದು ಉರಿತಾ ಇದೆ ಮೈಮೇಲೆ. ಅಂತ ಹೊತ್ತಿನಲ್ಲಿ ಮನುಷ್ಯ ಆಪತ್ಕಾಲ ಅಂತ ಹೇಳ್ಕೋತಾರೆ. ಸಾಮಾನ್ಯವಾಗಿ ಕೆಲವೊಮ್ಮೆ ಏನ್ ಮಾಡ್ತಾನೆ, ಆಪತ್ಕಾಲ ಔಷಧಿ ಇತ್ಯಾದಿ ತಗೋಬೇಕು, ಆಪತ್ಕಾಲ ತಗೊಂಡು ಬಿಡ್ತಾನೆ. ಆ ನಾರಾಯಣಾಸ್ತ್ರ ಬೀಳೋದಕ್ಕಿಂತ ದೊಡ್ಡ ಆಪತ್ತು ಊಹೆ ಮಾಡಲಿಕ್ಕೂ ಬರೋದಿಲ್ಲ. ಅದು ಫೈನಲ್ ಅಸ್ತ್ರ. ಅಂತ ಅಸ್ತ್ರ ಬಿದ್ದಾದರೂ ಕೂಡ ಭೀಮಸೇನ ಶಾಸ್ತ್ರ ಕೆಳಗಾಗಲಿಲ್ಲ, ತಲೆ ಬಗ್ಗಿಸಲಿಲ್ಲ, ತನ್ನ ಧರ್ಮವನ್ನು ಕೈಬಿಡಲಿಲ್ಲ. ಶೌರ್ಯಂ ತೇಜೋ ಧೃತಿರ್ ದಾಕ್ಷ್ಯಂ ಯುದ್ಧೇಚಾಪಿ ಅಪಲಾಯನಂ ದಾನಮೀಶ್ವರ ಭಾವಶ್ಚ ಕ್ಷತ್ರಕರ್ಮ ಸ್ವಭಾವಚಂ. ಭಗವದ್ಗೀತೆಯಲ್ಲಿ ಪರಮಾತ್ಮ ಹೇಳುತ್ತಾನೆ, ಕ್ಷತ್ರಿಯರ ಹುಟ್ಟು ಗುಣ ಸ್ವಭಾವತ ಗುಣ ಅಂತ ಹೇಳಿದರೆ ಯುದ್ಧೇಶು ಅಪಲಾಯನಂ, ಯುದ್ಧದಲ್ಲಿ ಬೆನ್ನು ತೋರಿಸಿ ಓಡಬಾರದು, ಶರಣಾಗತರಾಗಬಾರದು. ಆದರೆ ಅವರು ಬದುಕಿದರೂ ಅವರ ಬದುಕು ಶ್ಲಾಘ್ಯ ಅಲ್ಲ. ಇದು ಬಹಳ ಮುಖ್ಯವಾದಂತಹ ಘಟ್ಟ. ಭಗವದ್ಗೀತೆಯಲ್ಲಿ ಕೃಷ್ಣ ಉಪದೇಶ ಮಾಡಿದ್ದಾನೆ, ಅರ್ಜುನ ಕೇಳಿದ್ದಾನೆ, ಆದರೂ ನಾರಾಯಣ ಅಸ್ತ್ರದ ಮುಂದೆ ತನ್ನ ಅಸ್ತ್ರವನ್ನು ಕೆಳಗಿಟ್ಟೇ ಬಿಡುತ್ತಾನೆ. ಭೀಮಸೇನ ಮಾತ್ರ ಕೆಳಗಿಡೋದಿಲ್ಲ, ಶರಣಾಗೋದಿಲ್ಲ, ಯಾರು ಹೇಳಿದರೂ ಕೇಳೋದಿಲ್ಲ. ಕೃಷ್ಣ ಇಡು ಅಂತ ಹೇಳೋದಿಲ್ಲ, ಅದು ಮುಖ್ಯ. ಕೃಷ್ಣ ಇಡು ಅಂತ ಹೇಳೋದಿಲ್ಲ, ಯಾಕೆ ಧರ್ಮವನ್ನು ತಪ್ಪಿಸಲಿಕ್ಕೆ ದೇವರ ಯಾಕೆ ಕಡ್ತಾನೆ ಈ ಮಧ್ಯೆ? ಧರ್ಮವನ್ನು ತಪ್ಪಿಸಲಿಕ್ಕೆ ದೇವರು ಹೇಳೋದಿಲ್ಲ. ಭೀಮಸೇನ ನಿಜವಾಗಲೂ ಕೃಷ್ಣನ ಮಾತನ್ನು ತಿಳಿದು ನಡೆಸಿದ ಏಕಮಾತ್ರ ವ್ಯಕ್ತಿ ಅಂದರೆ ಭೀಮಸೇನ. ಒಂದು ಕಡೆಗೆ ಕೃಷ್ಣನಿಗೆ ಅತ್ಯಂತ ಪ್ರಿಯವಾಗಬೇಕು, ಶತ್ರುಗಳಿಗೆ ತಲೆ ಬಾಗಬಾರದು. ಅದು ನಾರಾಯಣಾಸ್ತ್ರದಂಥ ಧರ್ಮ ಅಸ್ತ್ರ ಬಂದಾಗ ಹೆಸರು ನೋಡಿಯಾದರೂ ತಲೆ ಬಾಗಬೇಕು, ಅದೂ ಇಲ್ಲ. ಇದು ಭೀಮಸೇನ ತೋರಿಸಿದ ಧರ್ಮ ಅಂದ ಮೇಲೆ ಅಧರ್ಮವನ್ನು ಯಾವ ರೀತಿಯಲ್ಲೂ ಕೂಡ ನಾವು ಸ್ವಾಗತಿಸಬಾರದು, ಧರ್ಮವನ್ನು ಪರಿತ್ಯಾಗ ಮಾಡಬಾರದು ಅಂತ ತೋರಿಸಿದಾಗ ಕೃಷ್ಣ ಪರಮಾತ್ಮ ಮೆಚ್ಚಿ ಸ್ವತಃ ಭೀಮನನ್ನ ರಥದಿಂದ ಎತ್ತಿ ಕೆಳಗಿಟ್ಟು ನಾರಾಯಣಾಸ್ತ್ರವನ್ನು ತನ್ನದೇ ಅಸ್ತ್ರ ಅದು ಉಪಸಂಹಾರ ಮಾಡಿಬಿಟ್ಟಂತೆ. ಅಲ್ಲಿ ಅನೇಕ ತತ್ವಗಳು ಕಾಣುತ್ತೆ. ಭೀಮಸೇನ ಹಿರಿಮೆ ಎಷ್ಟೊಂದು ತೊಂದಾಯಿತು. ತುಂಬ ಜನಕ್ಕೆ ಏನನ್ಸುತ್ತೆ, ಯಾಕೆ ಹಠ ಮಾರಿತಾರ, ಸ್ವಲ್ಪ ಒಪ್ಕೊಂಡ್ಬಿಟ್ರೆ ಆಯ್ತಲ್ಲ ಅಂತ ನಮ್ಮ ಸಮಸ್ಯೆ. ಯಾತಕ್ಕೆ ಕಷ್ಟಾಟ ಮಾಡಬೇಕು, ಸ್ವಲ್ಪ ಕಾಂಪ್ರಮೈಸ್ ಮಾಡ್ಕೊಂಡ್ರೆ ಆಯ್ತಲ್ಲ ಅಂತ ಕೇಳಿದ್ರೆ ಸಾಲ್ತದ್ವ. ಭೀಮಸೇನ ಆ ರೀತಿ ಮಾಡಿದ್ದಕ್ಕೆ ಏನಾಯ್ತು ಗೊತ್ತೇನು? ಸ್ವಲ್ಪ ಕೆಡಕಾಗಲೇ ಇಲ್ಲ. ಧರ್ಮೋ ರಕ್ಷತಿ ರಕ್ಷಿತ, ಧರ್ಮದ ಗುರುತದೇ. ಧರ್ಮಾಚರಣೆ ಸರಿಯಾಗಿ ಮಾಡಿದ್ದಾನೆಂಬುದಕ್ಕೆ ಏನು ಗುರುತು ಅಂದರೆ ಅದಕ್ಕೆ ಪ್ರೊಟೆಕ್ಷನ್ ಸಿಗಬೇಕದು. ಸಿಕ್ಕರೆ ಧರ್ಮದ ಲಕ್ಷಣ ಅದು. ಎಲ್ಲಿ ಧರ್ಮದಿಂದ ರಕ್ಷಣೆ ಸಿಗೋದಿಲ್ಲ, ಸರಿಯಾದ ಧರ್ಮ ಆಚರಣೆ ಮಾಡಿಲ್ಲ ಅಂತ ಅರ್ಥ. ಧರ್ಮವನ್ನು ತಪ್ಪಿದಾಗ ಮಾತ್ರ ದುಃಖ ಪಡ್ತೇವೆ ಹೊರತು ಧರ್ಮವನ್ನು ನಡೆಸಿದಾಗ ದುಃಖ ಪಡೋದಿಲ್ಲ. ಜನಸ್ಯ ಕೃಷ್ಣಾ ವಿಮುಖಸ್ಯ ದೈವಾತ್ ಅಧರ್ಮಶೀಲಸ್ಯ ಸುದುಃಖಿತಸ್ಯ ಅನುಗ್ರಹಾಯೇಹ ಚರಂತಿ ನೂನಂ ಭೂತಾನಿ ಭವ್ಯಾನಿ ಜನಾರ್ದನಸ್ಯ. ಧರ್ಮಕ್ಕೂ ನಮ್ಮ ದುಃಖಕ್ಕೂ ನೇರ ಸಂಬಂಧ ಇದೆ ಅಂತ ಹೇಳುತ್ತಾರೆ. ಧರ್ಮವನ್ನು ಆಚರಿಸಿದಾಗ ಸುಖ, ಆಚರಿಸಬೇಕಾದರೂ ಸುಖ, ಅದು ವಿಶೇಷ. ಆಚರಿಸಬೇಕಾದರೂ ಸುಖ, ಆಚರಿಸಿದ ಮೇಲೂ ಸುಖ. ವಿದ್ಯಾರ್ಥಿ ಚೆನ್ನಾಗಿ ಓದಿರ್ತಾನಲ್ಲ, ಓದ್ಬೇಕಾದ್ರೆ ಎಂಜಾಯ್ ಮಾಡ್ತಾನೋ, ಅನೇಕರಿಗೆ ಗೊತ್ತಿರೋದಿಲ್ಲ, ಎಂಜಾಯ್ ಮಾಡ್ತಾನೆ ಓದಬೇಕಾದ್ರೆ, ಬಹಳ ಖುಷಿಯಾಗುತ್ತೆ ಅವನಿಗೆ. ಅದು ಬರೀಬೇಕಾದ್ರೆ ಎಂಜಾಯ್ ಮಾಡ್ತಾನೆ. ಇವು ದಡ್ಡ ರಿಸಲ್ಟ್ ಬಂದಾಗ ಒಂದೇ ಪಾಸ್ ಆಗಿದ್ರೆ ಅಷ್ಟೇ, ಇಲ್ದೋದ್ರೆ ಏನು ಎಂಜಾಯ್ಮೆಂಟ್ ಹೆಸರೇ ಇಲ್ಲ ಅವರಿಗೆ. ಅವನಿಗೆ ಮರ್ಯಾದೆ ಕಳ್ಕೊತಾನೆ, ದುಃಖ ಪಡ್ತಾನೆ, ಎಲ್ಲ ಆಗತ್ತೆ. ಹೇಗೆ ಓದು ಅಂಬುದು ಓದಬೇಕಾದ್ರೆ ಖುಷಿ ಕೊಡುತ್ತೋ, ಧರ್ಮಾಚರಣೆ ಹಾಗೆ ಧರ್ಮಾಚರಣೆ ಮಾಡಬೇಕಾದ್ರೆ ಖುಷಿ ಕೊಡುತ್ತೆ. ಸಂಧ್ಯಾನೆ ಮಾಡಿ ಏನಾಗುತ್ತೆ ಬಿಟ್ಟುಬಿಡಿ, ಸಂಧ್ಯಾನೆ ಮಾಡಬೇಕಾದ್ರೆ ಖುಷಿ ಆಗುತ್ತೆ, ಅದು ಇಂಪಾರ್ಟೆಂಟ್. ದೇವ್ರ ಪೂಜೆ ಮಾಡಬೇಕಾದ್ರೆ ಖುಷಿ ಆಗುತ್ತೆ, ಮುಂದೆ ಒಳ್ಳೇದಾಗೋದು ಆಮೇಲೆ, ಆಗಲೇ ಆನಂದ ಕೊಡುತ್ತೆ. ಈ ಕುಡಿತಾನಲ್ಲ ಆಗಲೇ ದುಃಖ ಪಡ್ತಾನೆ, ಈ ಮಧ್ಯೆ ಆಗಲೇ ದುಃಖ. ನೋಡೋರಿಗೂ ದುಃಖ, ಅವನಿಗೂ ದುಃಖ. ನೋಡೋರು ಕೂಡ ಅಸಹ್ಯ ಪಡ್ಕೊತಾರೆ, ಅವನಿಗೂ ಸಂಕಟ ಆಗುತ್ತೆ. ಏನು ಪ್ರಯೋಜನ ಅದರಿಂದ? ಅಧರ್ಮ ಅಂಬೋದು ಅತ್ಯಂತ ಭಯಂಕರ. ಧರ್ಮದ ಬಗ್ಗೆ ಹೊಸ ಒಂದು ಭಾಷ್ಯವನ್ನೇ ಭೀಮಸೇನನ ಆ ಒಂದು ನಡತೆ ನಮ್ಮ ಮುಂದೆ ಇಟ್ಟಿದೆ. ಧರ್ಮಾಚರಣೆ ಅತ್ಯಂತ ಹಿತಕರವಾದದ್ದು ಎಂದು ದುಃಖ ಕೊಡ್ತಕ್ಕಂಥದ್ದಲ್ಲ. ಆದರೆ ನಾವೇನ್ ತಿಳ್ಕೊ ದುಃಖ ಆದೀತು ಅಂತ ನಾವೇ ಅನ್ಸ್ಕೊಂಡು ಧರ್ಮ ಬಿಟ್ಟುಬಿಡ್ತೇವೆ ಅಷ್ಟೇ. ದುಃಖ ಆದೀತು ಅಂತ ನಾವೇ ತಿಳ್ಕೊಳ್ಳೋದು ಭ್ರಮೆ. ಅದು ಒಂದು ವಸ್ತುಸ್ಥಿತಿಯಲ್ಲಿ ದುಃಖ ಆಗೋದಿಲ್ಲ, ಅದನ್ನು ಭೀಮಸೇನ ತೋರಿಸಿಕೊಟ್ಟಿದ್ದಾರೆ. ಇಡೀ ವಿಶ್ವ ಇದು ಏಕಾಂತದಲ್ಲಿ ನಡೆದ್ರೆ ಯಾರಿಗೂ ಗೊತ್ತಾಗ್ತಿದ್ದಿಲ್ಲ. ಜಗತ್ತಿನ ಕಣ್ಣು ಮುಂದೆ ನಡೆಯ ಕೃಷ್ಣ ಯಾತಕ್ಕೆ ಮಾಡಿದ ಅಂದರೆ ಧರ್ಮದ ಪ್ರಭಾವವನ್ನು ಕಣ್ಣಾರೆ ನೋಡಿ ಅಂತ ಹೇಳಿದ್ದಾರೆ. ಧರ್ಮದ ಪ್ರಭಾವವನ್ನು ಕಣ್ಣಾರೆ ನೋಡಬೇಕು ಅಂತ ಭೀಮಸೇನಿಗೆ ಕೂದಲು ಕುಂಕಲಿಲ್ಲ. ಸ್ವಲ್ಪ ಗಾಯ ಆಯ್ತಾ, ಮೈಗೇನಾದ್ರೂ ಗುಣವಾಯ್ತಾ, ಹೋಗ್ಲಿ ಮೈಕೈ ಕಪ್ಪಾಯ್ತಾ, ಕೂದಲು ಸುಡ್ತಾ, ಏನೂ ಆಗಲಿಲ್ಲ. ಧರ್ಮೋ ರಕ್ಷತಿ ರಕ್ಷಿತ, ಧರ್ಮನವನ್ನು ಪೂರ್ಣವಾಗಿ ಪರಿಪಾಲನೆ ಮಾಡುತ್ತೆ ಅನ್ನೋದಕ್ಕೆ ನಿದರ್ಶನ. ಅಂತ ವಿಷಯ ಕೇಳಿದಾಗ ನಮಗೆ ನಿಜವಾಗಲೂ ಕೂಡ ಧರ್ಮದ ಬಗ್ಗೆ ಬಹಳ ವಿಶ್ವಾಸ ಬರುತ್ತೆ, ಆಚರಿಸಲೇಬೇಕು ಅಂತಕ್ಕಂಥ ಭಾವನೆ ಬರುತ್ತೆ. ಸತ್ಯಂ ವದ ಧರ್ಮಂಚರ, ಈ ಕಥೆ ಕೇಳಿದಾಗ ಅದಕ್ಕೆ ಸತ್ಯ ಹೇಳಬೇಕು, ಅದಕ್ಕೆ ಧರ್ಮಾಚರಣೆ ಮಾಡಬೇಕು ಅನ್ನೋದು ಮನಸ್ಸಿಗೆ ಬರುತ್ತೆ. ಮುಂದೆ ಭೀಮಸೇನ ನಾರಾಯಣಾಸ್ತ್ರಕ್ಕೆ ಶರಣಾಗಲಿಲ್ವಲ್ಲ ತಪ್ಪೆ ಅಂತ ಕೇಳಿದರೆ, ಇಲ್ಲ, ಮನಸ್ಸಿನಲ್ಲಿ ಶರಣಾಗಿಬಿಟ್ಟಿದ್ದಾನೆ. ನಾರಾಯಣ ಅಂದರೆ ಸದಾ ತಲೆಬಾಗಬೇಕಾದದ್ದೇ. ಆ ನಮಸ್ಕಾರ್ಯಮಪಿ ಶಸ್ತ್ರಂ ನನಮ್ಯಂ ಜೀವನೇಚ್ಛೆಯ ನಿರ್ಣಯವನ್ನು ಕೊಡ್ತಾರೆ. ಅಸ್ತ್ರಕ್ಕೆ ನಮಸ್ಕಾರ ಮಾಡಬೇಕು, ಆದರೆ ಜೀವನೋಪಾಯಕ್ಕಾಗಿ ಮಾಡಬಾರದು, ಅದು ಧರ್ಮ ಲೋಪ. ಅದು ಬಂತು ದೇವಸ್ಥಾನಕ್ಕೆ ಹೋಗಬೇಕು, ಭಕ್ತಿಯಿಂದ ಹೋಗಬೇಕೆ ಹೊರತು ಫಲಾಪೇಕ್ಷೆಯಿಂದ ಹೋದರೆ ದೇವಸ್ಥಾನಕ್ಕೆ ಹೋಗಿ ಕೂಡ ಪೂರ್ತಿ ಪುಣ್ಯ ಅವನಿಗೆ ಬರೋದಿಲ್ಲ ಅಂತ ಹೇಳುತ್ತಾ, ಪೂರ್ತಿ ಪುಣ್ಯ ಬರೋದಿಲ್ಲ, ಆ ಪುಣ್ಯಕ್ಕೊಂದು ಲೋಪ ಇದ್ದಂತೆಯೇ ಲೆಕ್ಕ. ಅಂದ ಮೇಲೆ ಶುದ್ಧ ಧರ್ಮದಿಂದ ಬರತಕ್ಕಂಥ ಫಲ ಫಲಾಶೆಯಿಂದ ಮಾಡಿದ ಕರ್ಮದಿಂದ ಬರೋದಿಲ್ಲ. ಅದಕ್ಕೆ ನಮಸ್ಕಾರ್ಯಮಪಿ ಹಿ ಅಸ್ತ್ರಂ ನಾನಮ್ಯಂ ಜೀವನೇಚ್ಛಯ, ಬದುಕಿನ ಮೇಲಿನ ಆಸೆಯಿಂದ ಫಲಾಪೇಕ್ಷೆಯಿಂದ ನಮಸ್ಕಾರ ಮಾಡಬಾರದು. ಭೀಮಸೇನ ಮಾಡಲಿಲ್ಲ, ತೋರಿಸಿದ. ನಾರಾಯಣ ಗೌರವ ಕೊಡಬೇಕಲ್ಲ, ಬರಸಿನಲ್ಲಿ ಗೌರವ ಕೊಟ್ಟಿತ್ತು, ಅದು ಮುಖ್ಯವಾದದ್ದು. ಆ ಕೆಲಸ ಮಾಡಿ ಆಯಿತು. ಮುಂದೆ ಆ ಅಸ್ತ್ರದ ಪ್ರಸಂಗ ಮುಗಿದಿದೆ. ಸ್ವತಃ ದುರ್ಯೋಧನ ಆಶ್ಚರ್ಯಪಟ್ಟ, ಅಶ್ವತ್ಥಾಪರರು ಕೇಳಿದ, ಇನ್ನೊಮ್ಮೆ ಅಸ್ತ್ರ ಪ್ರಯೋಗ ಮಾಡಿ ಅಂತ ಹೇಳಿದರೆ ಅವರು ಬೈತಾರೆ, ಈ ಅಸ್ತ್ರ ಎರಡನೇ ಸತಿ ಬಿಡಕ್ಕೆ ಬರೋದಿಲ್ಲ. ಅಸ್ತ್ರಂ ದ್ವಿರ್ನೋಪಪದ್ಯತೆ, ನಿಂತ ಅಸ್ತ್ರಗಳು ಒಂದು ಸರ್ತಿ ಮಾತ್ರ ಬಿಡಲಿಕ್ಕೆ ಬರುತ್ತೆ, ಆ ಮಾಡೋ ಕೆಲಸ ಮಾಡಿಬಿಡುತ್ತೆ, ಎಲ್ಲೋ ಇಲ್ಲ ಅಂತಾನೆ ಅರ್ಥ. ಕೃಷ್ಣನಿಂದ ಅದು ತಪ್ಪೋಗಿದೆ ಅಂತ ಹೇಳಿದಾಗ ದುರ್ಯೋಧನ ಹತಾಶನಾಗ್ತಾನೆ. ಆಗ ಅಶ್ವತ್ಥಾವರ ಆಗ್ನೇಯಾಸ್ತ್ರ ಅಂತ ಅಸ್ತ್ರವನ್ನು ಬಿಡುತ್ತಾರೆ. ಅಸ್ತ್ರದಿಂದ ಒಂದು ಅಕ್ಷೋಹಿಣಿ ಪಾಂಡವರ ಸೈನ್ಯ ನಾಶವಾಗುತ್ತೆ, ಒಂದು ಅಕ್ಷೋಹಿಣಿ ಸೈನ್ಯ ಒಂದೇ ಅಸ್ತ್ರಕ್ಕೆ ಹೋಗುತ್ತೆ ಅಂತ ಅಸ್ತ್ರವನ್ನು ಬಿಡುತ್ತಾರೆ. ಆದರೆ ಅಸ್ತ್ರದ ಮಧ್ಯೆ ಇದ್ದಂತಹ ಭೀಮಸೇನ ಅರ್ಜುನನಿಗೆ ಏನೂ ಆಗಲಿಲ್ಲ, ಭೀಮನಿಗೇನೂ ಆಗಲಿಲ್ಲ. ಆತ ಮುಖ್ಯ ಪ್ರಾಣ ಆಗೋ ಸಂಭವನೇ ಇಲ್ಲ. ಆದರೆ ಅರ್ಜುನಿಗಾಗಲಿಲ್ಲ, ಕೃಷ್ಣ ರಕ್ಷಣೆ ಮಾಡಿದ್ರಿಂದ ಅರ್ಜುನಿಗೂ ಆಗಲಿಲ್ಲ. ಈಗ ಅಶ್ವತ್ಥಾಮರ ಪ್ರಯತ್ನ ತಪ್ಪಿ ಹೋಯಿತು. ಆಗ್ನೇಯಾಸ್ತ್ರದಿಂದ ಅರ್ಜುನ ಉಳ್ಕೊಂಡ, ಬಹಳ ಇಂಪಾರ್ಟೆಂಟ್ ಅದು. ಆಗ್ನೇಯಾಸ್ತ್ರದಿಂದ ಅರ್ಜುನ ಉಳ್ಕೊಂಡ. ಇವತ್ತು ಸಂಸಾರ ಬೆಂಕಿ ಅಂತ ಕರೀತಾರೆ, ಸಂಸಾರ ಅಂದರೆ ಅಗ್ನಿ ಇದ್ದಾಗ, ಅದರ ಬಾಧೆಯಿಂದ ಉಳ್ಕೊಳ್ಬೇಕು ಅಂತಿದ್ರೆ ಕೃಷ್ಣನ ರಕ್ಷಣೆ ಇದ್ದವರಿಗೆ ಏನು ದುಃಖ ಆಗೋದೇ ಇಲ್ಲ. ರಣರಂಗದಲ್ಲೂ ಆಗಲಿಲ್ಲ, ಆಗ್ನೇಯಾಸ್ತ್ರ ಬಿಟ್ಟರೂ ಆಗಲಿಲ್ಲ, ಅಶ್ವತ್ಥಾಮರು ಬಿಟ್ಟರೂ ಆಗಲಿಲ್ಲ. ಆಗ್ನೇಯಾಸ್ತ್ರ ಸುಡುತ್ತೆ, ಅಶ್ವತ್ಥಾಮರು ಲಯ ಮಾಡೋ ಈಶ್ವರ, ಅವರು ಲಯ ಮಾಡೋ ದೇವತೆ, ಲಯ ಮಾಡೋ ಅಸ್ತ್ರ, ಲಯ ಮಾಡೋ ಯುದ್ಧ ಅಂಥದ್ರಲ್ಲೂ ಅವರು ಏನಾಗಲಿಲ್ಲ ಅಂದ ಮೇಲೆ ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀರ್ವಿಜಯೋ ಭೂತಿ ಧ್ರುವ ನೀತಿರ್ಮತಿರ್ಮಮ. ಕೃಷ್ಣ ಇದ್ದಲ್ಲಿ ನಮಗೆ ನೂರಕ್ಕೆ ನೂರರಷ್ಟು ಭದ್ರತೆ ಇರುತ್ತೆ ಎಂಬುದನ್ನು ರುಜುವಾತು ಮಾಡಿದರು. ಮುಂದೆ ಅವರು ಯುದ್ಧ ಮುಗಿದಿದೆ, ಇಲ್ಲಿ ಕೆಲವರು ಕಲ್ಪನೆ ಮಾಡಿರೋದುಂಟು. ಮುಂದಿನ ಸೇನಾಧಿಪತ್ಯ ಯಾರಿಗೆ? ಮುಂದಿನ ಪ್ರಶ್ನೆ, ಮುಂದಿನ ಸೇನಾಧಿಪತ್ಯ ಯಾರಿಗೆ? ಎಲ್ಲ ನಿರೀಕ್ಷೆ ಮಾಡುತ್ತಿದ್ದರಂತೆ. ಈ ಭಟ್ಟನಾರಾಯಣ ಒಬ್ಬ ಇದ್ದಾನೆ, ವೇಣಿ ಸಂಹಾರ ಅಂತ ಬರೆದಿದೆ ಸಂಸ್ಕೃತದ ನಾಟಕಕಾರ, ಅವನು ಬಹಳ ಹೆಸರು ಮಾಡಿದವನು. ಅವನು ವಿಚಿತ್ರ ಕಲ್ಪನೆ ಮುಂದಿಟ್ಬಿಟ್ಟಿದ್ದಾನೆ. ಏನಾಯ್ತಂತೆ, ಇಬ್ಬರು ಇದ್ದಾರೆ, ಒಬ್ಬ ಅಶ್ವತ್ಥಾಮರು ಒಬ್ಬರು ಕರ್ಣ. ನನಗೆ ಬೇಕು ಸೇನಾಧಿಪತ್ಯ, ನನಗೆ ಬೇಕು ಅಂತ ಹೇಳಿಬಿಟ್ಟು ಇಬ್ಬರು ಹೊಡೆದಾಡ್ತಿದ್ದಾರೆ. ಆ ಅಧಿಕಾರಕ್ಕೋಸ್ಕರ ಹೊಡೆದಾಡಿದ ರಾಜಕಾರಣಿಗಳಂತೆ ಹೊಡೆದಾಡದೆ ಚಿತ್ರಿಸಿಬಿಟ್ಟಿದ್ದಾರು. ಏನು ಬಾಯಿ ಬಂದ ಬೈತಾರೆ, ನನಗೆ ಬೇಕು ನನಗೆ ಬೇಕು. ಅಶ್ವತ್ಥಾಮರ ಕ್ಲೇಮ್ ಏನು ಗೊತ್ತಾ, ನಮ್ಮಪ್ಪ ಸೇನಾಧಿಪತಿ ಆಗಿದ್ದರು, ಅವರನ್ನ ದುಷ್ಟದಿಂದ ಕೊಂದು ಹಾಕಿಬಿಟ್ಟ. ಸೊ ಅವ್ರ ಮಗ ನಾನು ಸೇನಾಧಿಪತಿ ಆಗಬೇಕು ಅಂತ ಅವ್ರ ಕಾನ್ಸೆಪ್ಟ್, ಆಸೆ ಅವರಿಗೆ. ಅವರಿಗೆ ಆಸೆ ಇಲ್ಲ, ಭಟ್ಟನಾರಾಯಣ ಆಸೆ ಬಂದು ಬರಿತಾ ಇದ್ದಾನಷ್ಟೇ. ಕರ್ಣನಿಗೆ ದುರ್ಯೋಧನೆ ಭಾರಿ ಬೇಕಾದ ಅವನು ಸ್ನೇಹಿತ, ಅದಕ್ಕೆ ನನಗೆ ಸಿಗಬೇಕು ಅಂತ ಕರ್ಣನ ಅಪೇಕ್ಷೆ ಅಂತ. ಯಾವ ದೊಡ್ಡ ಪೋಟು ದುರ್ಯೋಧನ ಸೇನಾಧಿಪತಿ ಆಗಲು, ಏನು ದೊಡ್ಡ ಸ್ಥಿತಿ ಇದೆ ಈ ಮಧ್ಯೆ ಲೆಕ್ಕ? ಎಂಡದ ಅಂಗಡಿ ಯಾರು ಗುರು ಆಗಬೇಕು ಅಂತ ತಿಳ್ಕೊಂಡ್ರೆ ಆಗ ಹಾಕಿ. ದುರ್ಯೋಧನ ಸೇನಾಧಿಪತಿ ಏನು ದೊಡ್ಡ ಸ್ಥಿತಿ ಇದೆ ಅದರೊಳಗೆ? ಕರ್ಣನಿಗೂ ಬೇಡ, ಅಶ್ವತ್ಥಾಮರಿಗೂ ಬೇಡ, ಇವರು ಚಿತ್ತಿಸಿಬಿಟ್ಟಿದ್ದಾರೆ ಅಷ್ಟೇ. ಆದರೆ ನಿಜವಾಗಲೂ ಪ್ರಸಂಗ ಎಲ್ಲಿವರೆಗೂ ಹೋಗುತ್ತೆ ಗೊತ್ತಾ? ಜಗಳಾಟೆ ಅದು ಬಂದು ಇಬ್ಬರು ಏನು ತನಗೆ ಸಿಗುತ್ತೆ ಅಂತ ಕಾಯ್ತಾ ಇದ್ದಾರಂತೆ. ದುರ್ಯೋಧನ ಯಾರಿಗೆ, ಅವಳಿಗೆ ಸಂಕಟ ಈಗ, ದುರ್ಯೋಧನಿಗೆ ಭಾರಿ ಸಂಕಟ, ಯಾರಿಗೆ ಕೊಡಬೇಕು ಅಂತೇಳಿ. ಇನ್ನೇನು ದೊಡ್ಡ ಬೇರೆ ಸಂಕಟ ಅಲ್ಲ ಅವನಿಗೆ, ಒಬ್ಬರು ಕೊಟ್ಟು ಮತ್ತೊಬ್ಬರು ಬಿಟ್ಟೋದ್ರೆ ಕಷ್ಟ ಅಂತ ಅಷ್ಟೇ. ಈ ಪಾರ್ಟಿಯಲ್ಲಿ ಯಾರೋ ಬಿಟ್ಟು ಹೋಗ್ತಾರೆ ಗಾಯ್ತಾರಲ್ಲ, ಹಾಕಿ ಬಿಟ್ಟೋದ್ರೆ ಅದು ತೊಂದರೆ ಆಗುತ್ತೆ ಅಂತೇಳಿ ಯೋಚನೆ ಮಾಡ್ತಾ ಇದ್ದಾರಂತೆ. ಅವರಿಬ್ಬರು ಶುರು ಮಾಡ್ತಾರೆ ಗಲಾಟೆಗೋಸ್ಕರ. ಏ ಅಶ್ವತ್ಥಾಮ, ನಿನಗೆ ಕೊಡ್ಲಕ್ಕೆ ಸಾಧ್ಯನೇ ಇಲ್ಲ ಅಂತ ಕರ್ಣ. ಏ ಕರ್ಣ, ಸೂತಪುತ್ರ ನಿನಗೆ ಯಾರು ಕೊಡ್ತಾರೆ ಅಂತ ಅವರು. ಕರ್ಣನ ಸೂತಪುತ್ರ ಅಂತ ಬೈದ್ಬಿರಲ್ಲ, ಜಾತಿ ಭೇದ ಶುರು ಮಾಡಿದ್ದಂತಹ ಜನಗಳೇನೆ. ವರ್ಣ ವ್ಯವಸ್ಥೆ ಬೇರೆ, ಈ ಜಾತಿ ನಿಂದೆ ಬೇರೆ. ಇದನ್ನು ಕ್ರಿಯೇಟ್ ಮಾಡಿದ್ದಂಥ ನಾಟಕಗಳು ಅದು ಎಷ್ಟು ವರ್ಷಗಳಿವೆ? ಸುಮಾರು 1,000 ವರ್ಷ ಹೆಚ್ಚು ಕಡಿಮೆ, ಅಷ್ಟು ವರ್ಷಗಳಿಂದ ಇಂತ ಮಾತಾಡ್ತಾ ಇದ್ದ ಏನು ಆಶ್ಚರ್ಯ? ಸೂತಪುತ್ರ ನಿನಗೆ ಯಾರು ಕೊಡ್ತಾರೆ, ಹೋಗು, ನೀನು ಸೇನಾಧಿಪತ್ಯ ಕೊಡೋದಿಲ್ಲ ಅಂತ ಅವನು. ಕಣ್ಣನಿಗೆ ಭಾರಿ ಸಿಟ್ಟು ಬಂತಂತೆ, ನಾನು ಸೂತಪುತ್ರ ಅಂತ ಬೈತೀಯಾ? ಸೂತೋವಾ ಸೂತಪುತ್ರೋವಾ ಯೋವಾ ಕೋವಾ ಭವಾಮ್ಯಹಂ. ನಾನು ಸೂತನೋ ಸೂತಪುತ್ರನೋ ಅದು ನನ್ನ ಕೈಯಲ್ಲಿಲ್ಲ. ದೈವಾಯತ್ತಂ ಕುಲೇ ಜನ್ಮ ಮದಾಯತ್ತಂತೂ ಪೌರುಷಂ. ಹುಟ್ಟೋದು ನಮ್ಮ ಕೈಯಲ್ಲಿಲ್ಲ, ದೇವರ ಕೈಯಲ್ಲಿದೆ. ಪೌರುಷ ನಮ್ಮ ಕೈಯಲ್ಲಿದೆ. ನಾನು ಜಾತಿಯಾಗಿ ಬೈತೆ ಶುರು ಮಾಡಿದ್ದೇನೆ ಅಂದರೆ ಜಾತಿ ಬೈಯೋದೀತ ಅದು ಸಮಾಧಾನ. ಹುಟ್ಟೋದು ನಮ್ಮ ಕೈಯಲ್ಲಿಲ್ಲ, ಹುಟ್ಟಿಯಾಗಿಬಿಟ್ಟಿದೆ. ನನ್ನ ಪುರುಷತ್ವ ಪರೀಕ್ಷೆ ಮಾಡಬೇಕು ಹೊರತೀನಿ ಜಾತಿಯನ್ನಲ್ಲ ಅಂತ ಅವನು. ಆಗ ತಿರುಗಿ ಬೈತಾನೆ ಯಶ್ವ, ನಿಮ್ಮಪ್ಪ ಎಂಥ ಮಹಾವ್ಯಕ್ತಿ, ಅಸ್ತ್ರವನ್ನ ಉದ್ದೇಶಪೂರ್ವಕ ಬಿಟ್ಟು ದುರ್ಯೋಧನೆ ದ್ರೋಹ ಮಾಡಿದ್ದಾರೆ ಅಂತ ಅವರು. ಚೆನ್ನಾಗಿ ಯುದ್ಧ ಮಾಡಲಿಲ್ಲ ಅಂತ ಬೈತಾನೆ. ನಮ್ಮಪ್ಪನ ಯೋಗ್ಯತೆ ನಿನಗೇನೇ ಗೊತ್ತ ಅಂತ ಬಾಯಿ ಬಂದ ಬೇಕು. ನಮ್ಮಪ್ಪನ ಯೋಗ್ಯತೆ ನಿನಗೇನು ಗೊತ್ತು? ಎಲ್ಲ ರಾಜಮಹಾರಾಜರ ಗುರುಗಳು ನಮ್ಮಪ್ಪ, ಅಂಥವ್ರ ಬಗ್ಗೆ ಮಾತಾಡ್ತೀಯಾ? ನೀನು ಕೊಂದು ಹಾಕಿಬಿಡ್ತಿದ್ದೆ, ಸುಮ್ಮನೆ ಬಿಟ್ಟಿದ್ದೇನೆ, ದುರ್ಯೋಧನ ಮನಸ್ಸಿಗೆ ನೋವಾಗಬಾರದು ಬಿಟ್ಟಿದ್ದೇನೆ ಅಂತ ಅವನು ಮಾತಾಡೋ. ನಾನು ಸುಮ್ಮನೆ ಬಿಡ್ತಿರಲಿಲ್ಲ, ನಿನ್ನ ಕಥೆ ಮುಗಿಸಿಬಿಡ್ತೀಯ ಅಶ್ವತ್ಥಾಮರ ಬಗ್ಗೆ ಕರ್ಣ ಆಡೋ ಮಾತು. ನಿನ್ನ ಕಥೆ ಮುಗಿಸಿಬಿಡ್ತಿದ್ದೆ, ಸುಮ್ಮನೆ ಇದ್ದೇನೆ, ಬ್ರಾಹ್ಮಣ ಅಂತ ಬಿಟ್ಟಿದ್ದೇನೆ ಅಂತ ಹೇಳಿದ್ದೇನೆ. ನಿನ್ನ ಬ್ರಾಹ್ಮಣ ಅಂತ ಬಿಟ್ಟಿದ್ದೇನೆ, ಎಲ್ಲರೂ ಹೊಡೆದಾಕಿ ಬಿಡ್ತಿದ್ದೆ ಅಂತ ಹೇಳಿದ್ದೇನೆ. ದುರ್ಯೋಧನ ಅಶ್ವತ್ಥಾಮರು ಭಾರಿ ಹಿಟ್ಟು ಬಂದಂತೆ, ಏನು ಬ್ರಾಹ್ಮಣ ಅಂತ ಬಿಟ್ಟಿದ್ದೀಯಾ ನನ್ನನ್ನ? ಬ್ರಾಹ್ಮಣ ಅಂತ ಬಿಟ್ಟಿದ್ದೀಯಾ? ಆಯ್ತು, ಬಿಡಬೇಕಾದ ಕಾರಣ ಇಲ್ಲ, ಈಗ ಜನವಾರ ಹೊರದಾಕಿ ಬಿಟ್ಟು, ತೊಂಬ ಜನವಾರ ಹೊರದು ಒಗೆದು ಬಿಟ್ಟನಂತೆ ಅಶ್ವತ್ಥಾಮರು. ಒಗೆದು ಬಿಟ್ಟು ತೆಕ್ತಮ್ಮಯ ಬ್ರಾಹ್ಮಣ್ಯಂ, ಬ್ರಾಹ್ಮಣ್ಯ ಬಿಟ್ಟುಬಿಟ್ಟೆ, ಹೊಡಿಬಾರ ಏನು ಅನ್ನು ಅಂತ ಕೇಳಿದ್ದೇನೆ. ಜನವಾರ ಹರಿಯ ಪದ್ಧತಿ ತಂದಾಕಿದ್ದ ಅವನು ಪುಣ್ಯಾತ್ಮ ಅಶ್ವತ್ಥಾಮರಲ್ಲ, ಭಟ್ಟನಾರಾಯಣ ತಂದಾಕಿತ್ತಿದ್ದೇನೆ ಆಗಿನ ಕಾಲದಲ್ಲಿ. ಇನ್ನೊಂದು ಸುಮಾರು 50 ವರ್ಷ ಹಿಂದೆ ಹೋದ್ರೆ ಸಾಕು ನಿಮಗೆ, ಆ ರೀತಿ ಜನವಾರ ಹರಿಯೋ ಜನ ಸಿಗ್ತಿರಲಿಲ್ಲ. ಯಾಕೆಂದ್ರೆ ಇನ್ನೂ ಜನಗಳು ಭಾರಿ ಗೌರವ ಇರ್ತಾ ನಿಮಗೆ, ಈಗ ಬಿಡಿ ಹಾಕಿಕೊಳ್ಳೋದೇ ಇಲ್ಲ ಅದರಿಂದ ಯೋಚನೆ ಇಲ್ಲ. ಈ ಹರಿಯೋ ಪ್ರಶ್ನೆ ಇಲ್ಲ, ಹಾಕೊಂಡಿರ್ತಾನೆ ಹರಿಯೋದಕ್ಕೆ, ಉಪನಯನ ಕೂಡ ಮಾಡೋದಿಲ್ಲ ಅಂತ ಕಾಲ ಇದೆ. ಆದರೆ ಆಗಿನ ಕಾಲಕ್ಕೆ ತುಂಬ ಗೌರವ ಇದ್ದ ಕಾಲ, 1,500 ವರ್ಷ ಹಿಂದೆ ಹೆಚ್ಚು ಕಡಿಮೆ. ಆ ಕಾಲಕ್ಕೆ ಸಂಸ್ಕಾರ ಎಂದೂ ಇರಲಿಲ್ಲ, ಕೇವಲ ಕಲ್ಪನೆಗಳಷ್ಟೇ. ಹರಿದು ಹಾಕಿಬಿಟ್ಟಂತ ಕಡೆ ಅಶ್ವತ್ಥಾಮ. ಅಶ್ವತ್ಥಾಮರು ಯಾರು ಅಂತ ತಿಳ್ಕೊಂಡಿದ್ದಾರೆ? ಯಾರೋ ಇವರು ದಾರಿಯೋಗ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಶಿವನ ಅವತಾರ ಅವರು, ಸಾಮಾನ್ಯರಲ್ಲ. ನಾರಾಯಣಾಸ್ತ್ರ ಬಿಡಬೇಕಾದ್ರೆ ಎಂಥ ಸಿದ್ಧಿ ಇರಬೇಕು ಅವರು. ಅದೇ ರೀತಿ ಮುಂದೆ ಬ್ರಹ್ಮಸುರಾಸ್ತ್ರ ಬಿಡ್ತಾರೆ, ಬ್ರಹ್ಮಾಸ್ತ್ರ ಬಿಡ್ತಾರೆ, ಎಂತೆಂಥ ಸಿದ್ಧಿ ಇರಬೇಕು. ಬ್ರಹ್ಮಣ್ಯ ಇಲ್ಲದ ಮನೆಗೆ ಬ್ರಹ್ಮಚರ್ಯದನ್ನು ಬಿಡಕ್ಕೆ ಬರದೇ ಬೇಡ ಕೂಡ. ಅಂತ ವ್ಯಕ್ತಿ ಕೇರ್ಲೆಸ್ ಬ್ರಾಹ್ಮಣ್ಯ ಬಿಟ್ಟುಬಿಟ್ಟು ಜನವಾರ ಹರಿದಾಕ್ತಾನೆ ಯಾರಾದರೂ ಕೂಡ. ಯೋಚನೆ ಮಾಡಿ, ಜನವಾರ ಹರಿದಾಕೋದು ಅಂದ್ರೆ ತಮ್ಮ ಅಸ್ತ್ರ ಸಾಮರ್ಥ್ಯನ ಕಳ್ಕೊಳ್ಳೋದು ಅಂತ ಅರ್ಥ. ರಿಸೈನ್ ಮಾಡೋದು ಅಂದ್ರೆ ಪವರ್ ಹೋಯಿತು ಅಂತ ಅರ್ಥ. ರಿಸೈನ್ ಮಾಡಿದ್ರೆ ಅಧಿಕಾರದಲ್ಲಿ ಬರೋದಿಲ್ಲ, ಇದೆಲ್ಲ ತಿಳುವಳಿಕೆ ಇದ್ರೆ ತಾನೆ. ನಿಜವಾಗ್ಲೂ ಕೂಡ ಸಂಸ್ಕೃತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಮಹಾಭಾರತವನ್ನ ಸ್ವಲ್ಪ ಕೆಡಿಸಿದ್ದು ಭಾಸ. ಭಾಸನ ಕಾಲಕ್ಕೆ ಒಂದು ಬದಲಾವಣೆ ಮಾಡಿದ. ಎಂಥ ಬದಲಾವಣೆ ಅಂದ್ರೆ, ಪಾಂಡವರಿಗೆ ಅವರು ಸಂಧಿ ಮಾಡಿಸಿಬಿಡ್ತಾನೆ ನಡಿ ಅಂತೇಳಿ, ಯುದ್ಧ ಇಲ್ಲೇ ಇಲ್ಲ. ಇವರು ಸಂಧಿ ಮಾಡಿಸಿ ಪಂಚರಾತ್ರ ಅನ್ನೋ ನಾಟಕದಲ್ಲಿ ಸಂಧಿ ಮಾಡಿಸಿ ಹಾಕಿಬಿಡ್ತಾನೆ ಯುದ್ಧ ಕ್ಲೋಸ್. ಬಹುಶಃ ಜನ ಬೈದಿರಬೇಕು, ಅದನ್ನು ಸ್ವಲ್ಪ ಬುದ್ಧಿ ಇದೆ. ಜಗತ್ತಲ್ಲಿ ಯಾರಿದ್ದ ನಿಲ್ಲಿಸೋರು ನಿಲ್ಲಿಸಬಹುದು. ಇವತ್ತು ಇವರಿಬ್ಬರು ಯುದ್ಧ ನಿಲ್ಲ, ಪಾಂಡವ ಕೌರವ ಯುದ್ಧ ನಿಲ್ಲಿಸಕ್ ಸಾಧ್ಯ ಇಲ್ಲ ಅಂತ ಹೇಳಿ ಜನ ಬೈದಿರಬೇಕು. ಅವನ್ನ ಮತ್ತೊಂದು ನಾಟಕ ಬರದ, ಊರು ಹಂಗ ಅಂತ ಮತ್ತೊಂದು ಬರದ. ಇಲ್ಲಿ ಯುದ್ಧ ನಿಲ್ಲಿಸಿಬಿಟ್ರು ಅಂತ ಇಲ್ಲಿ ಬರದ, ಯುದ್ಧ ಮಾಡಿಬಿಟ್ರು ಅಂತ ಅಲ್ಲಿ ಬರದ. ಮತ್ತೆ ಅಂದ ಅವನ ಬರದಾಡ ಅವನಿಗೆ ಒಪ್ಪಿಗೆ ಆಗಲಿಲ್ಲ. ಕಾಂಟ್ರಡಿಕ್ಷನ್ ಅವಂದೇನೆ. ಯುದ್ಧ ನಡೆದು ಭೀಮಸೇನ ಅವನ ತಡೆ ಮುರಿದು ಹಾಕಿಬಿಡ್ತಾನೆ. ಊರು ಭಂಗ ಅಂತಾನೆ ಹೆಸರಿಟ್ಟ ಅದಕ್ಕೆ, ಊರು ಭಂಗ. ಅಲ್ಲಿ ಸರಿ ಹೋಯ್ತು ಅಂದ್ರೆ ಭಾಸ ಬದಲಾವಣೆ ಮಾಡಿದ, ಆದರೆ ತಾನೇ ಅದನ್ನು ತಿದ್ದುಕೊಂಡ ಒಂದು ದೃಷ್ಟಿಯಿಂದ. ಇದು ಒಂದು ಘಟ್ಟ. ಇದು ಅನಂತರ ದೊಡ್ಡ ಬದಲಾವಣೆ ಮಾಡಿದ್ದು ಭಟ್ಟನಾರಾಯಣ. ವಿಚಿತ್ರ ಬದಲಾವಣೆಗಳು, ಸುರಿಮಡೆ ಬದಲಾವಣೆ. ಅಲ್ಲಿನಿಂದ ಭಟ್ಟನಾರಾಯಣನಿಂದ ಎಲ್ಲಿವರೆಗೆ ಹೋಯ್ತು ಅಂದ್ರೆ ವ್ಯಾಪಿಸಿ ಶುರುವ ಬೆಳೀತಾ ಬೆಳೀತಾ ಹೋಯ್ತು. ಅದು ಕನ್ನಡ ಸಾಹಿತ್ಯಕ್ಕೆ ಬಂತ ಮೇಲೆ. ಸಂಸ್ಕೃತದವನು ಭಟ್ಟನಾರಾಯಣ, ಸಂಸ್ಕೃತದವನು ಕನ್ನಡ ಸಾಹಿತ್ಯಕ್ಕೆ ಬಂತು. ಪಂಪ ರನ್ನ ಇವೆಲ್ಲ ಶುರು ಮಾಡಿದ್ರು. ಹೆಚ್ಚಿಗೆ ಭಟ್ಟನಾರಾಯಣ ಐಡಿಯಾಸೆ ಅವರು ಕಾಪಿ ಮಾಡ್ಕೊಂಡು ಬಂದು ಭಟ್ಟನಾರಾಯಣ ವಿಚಾರವನ್ನು ಅದೇ ಶ್ಲೋಕ ಶ್ಲೋಕನ ಟ್ರಾನ್ಸ್ಲೇಟ್ ಮಾಡಿಬಿಡ್ತಾರೆ. ಎಷ್ಟೋ ಕಡೆ ಭಟ್ಟನಾರಾಯಣ ಸಂಸ್ಕೃತ ಶ್ಲೋಕನ ಕನ್ನಡದಲ್ಲಿ ಇಟ್ಟುಬಿಡ್ತಾರೆ ಅಷ್ಟೇ, ಕೆಲವು ಕಡೆ ಬೇರೆ ಬದಲಾವಣೆ ಮಾಡ್ಕೋತಾರೆ. ಅಂತೂ ಮಹಾಭಾರತ ವಿಶೇಷ ರೀತಿಯಲ್ಲಿ ತಪ್ಪು ತಪ್ಪಾಗಿ ಜನಗಳಿಗೆ ತಲುಪಿದ್ದು ಮೂಲ ಭಟ್ಟನಾರಾಯಣ. ಮುಂದೆ ಬೆಳೆದಿದ್ದೆಲ್ಲ ಪಂಪರನ್ನಾದಿಗಳಲ್ಲಿ ಬೆಳೆದೋಯ್ತು. ಈ ಅರ್ಥದಲ್ಲಿ ಮಹಾಭಾರತ ಆಚಾರ ಅದಕ್ಕೆ ಹೇಳುತ್ತಾರೆ, ಯಾತಕ್ಕೆ ಮಹಾಭಾರತ ಆತ್ಮನಿರ್ಣಯ ಬರೀತಿದ್ದೇವೆ ಅಂದ್ರೆ ಗ್ರಂಥನೇ ಕೆಡಿಸಿ ಹಾಳು ಮಾಡಿದ್ದಾರೆ ಅಂತ ಹೇಳುತ್ತಾರೆ. ಇವರೆಲ್ಲ ಮುಂಚೆ ಇದ್ದವರು, ಆಚಾರ್ಯಗಿಂತ ಮುಂಚೆ ಇದ್ದವರು. ಆಚಾರ್ಯರು ಬಂದು ಇದನ್ನೆಲ್ಲ ಕ್ವಚಿತ್ ಗ್ರಂಥಾನ್ ಪ್ರಕ್ಷಿಪಂತಿ, ಕ್ವಚಿತ್ ಅಂತರಿತಾನಪಿ, ಕ್ವಚಿತ್ ಕುರ್ಯುಶ್ಚ ವ್ಯತ್ಯಾಸಂ ಪ್ರಮಾದಾತ್ ಕ್ವಚಿತ್ ಅನ್ಯಥಾ. ತುಂಬಾ ಹಾಳು ಮಾಡ್ತಾರೆ ಗ್ರಂಥಗಳನ್ನ. ಗ್ರಂಥದ ಸ್ವರೂಪ ಹಾಲು ಕೆಡಿಸಿದರೆ ಕುಡಿಲಕ್ಕಾಗೋದಿಲ್ಲ. ಸ್ವಲ್ಪ ನಿಂಬೆಹಣ್ಣೆ ಹಣ್ಣು ಬಿಟ್ಟರೆ ಮುದುವುದು. ವಿಷ ಹಾಕ್ಬೇಕು, ಹಾಲಲ್ಲಿ ಹಾಕ್ಬೇಕಾಗಿಲ್ಲ. ಹಾಲು ಕೆಡಿಸಬೇಕಾದ್ರೆ ಒಂದು ಹನಿ ಅದೇನು ಕೆಜಿ ಗಟ್ಟಿ ಕೂಡ ಹಾಕ್ಬೇಕಾಗಿಲ್ಲ. ಸ್ವಲ್ಪ ಹಾಕಿದ್ರೆ ಕೆಟ್ಟೋಗಿ ಬಿಡುತ್ತೆ. ಮತ್ತು ಮಹಾಭಾರತಾದಿ ಗ್ರಂಥಗಳನ್ನು ಈ ಜನ ಹಾಳು ಮಾಡಿದ್ದಾರೆ. ಅದು ಸರಿ ಮಾಡೋದಕ್ಕೋಸ್ಕರವಾಗಿ ಮಹಾಭಾರತ ತಾತ್ಪರ್ಯನ ಬರೆದಿದ್ದೇವೆ ಅಂತ ಹೇಳುತ್ತಾರೆ. ಆಗ ನಮಗೆ ಅರ್ಥ ಆಗುತ್ತೆ. ನಿಜವಾಗಲೂ ಕೂಡ ಇಂಥ ಕಲ್ಪನೆ ಮಹಾಭಾರತದಲ್ಲಿ ಬಂದಿಲ್ಲ. ಅಶ್ವತ್ಥಾಮರಾಗಲಿ ಕರ್ಣನಾಗಲಿ ಸೇನಾಧಿಪತ್ಯಕ್ಕೋಸ್ಕರ ಬಾಯಿ ಬಿಟ್ಟು ಕೂತವರು ಅಲ್ಲವೇ ಅಲ್ಲ ಅವರು. ಆದರೆ ದುರ್ಯೋಧನನೇ ಯೋಚನೆ ಮಾಡಿದ, ಯಾರಿಗೆ ಸೇನಾಧಿಪತ್ಯ ಕೊಡಬೇಕು ಅಂತ ಯೋಚನೆ ಮಾಡಿದ. ಯಾರಿಗೆ ಕೊಡಬೇಕು? ಅವನು ಭಾರಿ ದುಷ್ಟ. ಆದ್ರೆ ಲೋಕದೃಷ್ಟಿಯಲ್ಲಿ ನ್ಯಾಯ ಕಂಡ ಕಾಣಬೇಕು. ಕಾಪಿ ಹೊಡಿಯೋನು ಕೂಡ ಸಿಸ್ಟಮೆಟಿಕ್ ಹೊಡಿತಾನಲ್ಲ ಆ ಟೈಪ್. ಒಂದು ಪೇಪರ್ ಹಿಡಿ ಯಾವ್ದೋ ಆನ್ಸರ್ ಪೇರ್ ಸೇರಿಸೋದು, ಮನೆ ಬರ್ಕು ಒಂದು ಅಲ್ಲಿ ತೋರಿಸಿ ಏನೋ ಒಂದು ಮಾಡ್ತಾನೆ. ನೋಡೋದಕ್ಕೆ ನ್ಯಾಯ ಕಂಡ ಕಾಣಬೇಕು, ಒಳಗಿರೋದಿಲ್ಲ, ನ್ಯಾಯ ಕಂಡ ಕಾಣಬೇಕು. ದುರ್ಯೋಧನ ಏನ್ ಮಾಡಿದನಂತೆ, ಅಥಾನುಜ್ಞಾಂ ಉಪಾದಾಯ ದ್ರೋಣೇಹೇ ದುರ್ಯೋಧನೋ ನೃಪ ಕರ್ಣಂ ಸೇನಾಧಿಪತಿಂ ಕೃತ್ವಾ. ಅಶ್ವತ್ಥಾವರ ಹತ್ರ ಬರ್ತಾನೆ ಬಂದುಬಿಟ್ಟು. ಏನಂತ ಕೇಳ್ತಾನೆ, ಪೂಜ್ಯರು ನೀವು, ಗುರುಪುತ್ರರು ನೀವು, ಗುರುವತ್ ಗುರುಪುತ್ರಸ್ತು ಅಂತ ಒಂದು ಸಂಸ್ಕೃತದ ವಿವರಣೀತಿಯಲ್ಲಿ ಬರುತ್ತೆ. ಗುರುಗಳ ಮಗನನ್ನು ಗುರುಗಳು ಕಂಡಂತೆ ಕಾಣಬೇಕು. ದ್ರೋಣಾಚಾರ್ಯ ಗುರುಗಳು, ನೀವು ಗುರುಗಳ ಮಗ, ನೀವು ಗುರುಗಳಿದ್ದಾಗೆ ನಮಗೆ ತಮ್ಮನ್ನೊಂದು ದಯವಿಟ್ಟು ಅನುಮತಿ ಕೇಳುತ್ತೇನೆ ಕೊಡಬೇಕು ಅಂತ ಕೇಳಿದ್ದಂತೆ. ಎಂತ ಕುತಂತ್ರಿ ಅವನು, ನೀವು ಅನುಮತಿ ಕೊಡಬೇಕು ತಾವು ಯಾವುದಕ್ಕೆ ಅಂತ ಕೇಳುತ್ತಾನೆ. ಕರ್ಣನಿಗೆ ಸೇನಾಧಿಪತಿ ಕೊಡಬೇಕು ಅನ್ಕೊಂಡಿದ್ದೇನೆ, ನೀವು ಒಪ್ಪಿದ್ರಾಗಬಹುದು ಅಂತ ಹೇಳಿದ್ರೆ ಒಪ್ಪಿದ್ರಾಗಬಹುದು, ನಿಮಗಂತೂ ಇಲ್ಲ ಅಂತ ಗ್ಯಾರಂಟಿ ಅಲ್ಲಿ. ಇದು ಎಷ್ಟು ತಂತ್ರ ಮಾಡ್ತಾನೆ ಅಂದ್ರೆ, ಜಗಳಕ್ಕೆ ಅವಕಾಶ ಇಲ್ಲ, ನಮಸ್ಕಾರ ಮಾಡಿ ಕೇಳಿದ ಮೇಲೆ ಏನನ್ಬೇಕೀಗ, ಅವ್ರು ಒಪ್ಪಬೇಕು, ಕರ್ಣನಿಗೆ ಕೊಟ್ಟಿರಬೇಕು. ಈ ಕುತಂತ್ರ ಮಾಡಿಸಿ ಅವನಿಗೆ ಯಾರ ಮೇಲೂ ಭಕ್ತಿ ಇಲ್ಲ ಅವನಿಗೆ, ಅವನಿದ್ದು ಬರೀ ಸ್ವಾರ್ಥ ಅಷ್ಟೇನೆ. ಹೀಗೆ ಸಾಧಿಸ್ತಾ ಇದ್ದವ್. ಕಲಿಯುಗದಲ್ಲಿ ಜನ ಹೇಗೆ ತಮ್ಮ ತಮ್ಮ ಗುರಿಯನ್ನ ಕಪಟವಾದ ಒಂದು ಮಾತುಗಳಿಂದ, ಮೋಹಕ ಮಾತುಗಳಿಂದ ಗೆಲ್ತಾರೆ ಅಂತ ಹೇಳೋದಕ್ಕೆ ದುರ್ಯೋಧನ ಸಾಕ್ಷಿ. ಅಶ್ವತ್ಥಾಮರಿ ಗೌರವ ಕೊಟ್ಟ ಮಾಡಿರಬೇಕು, ನಾನು ಕರ್ಣನಿಗೆ ಸೇನಾಧಿಪತ್ಯ ಕೊಡ್ತೇನೆ, ನೀವು ಅಂಗೀಕಾರ ಮಾಡಬೇಕು ಅಂತ ಕೇಳಿದಾಗ ಅವ್ರಿಗೆ ಗೊತ್ತು ಎಷ್ಟು ಪಾಪಿಷ್ಟ ಅಂತ ಗೊತ್ತಿದೆ. ಆದರೂ ಒಂದು ಸಭಾ ಮರ್ಯಾದೆ ಅಂತಾರಲ್ಲ ಆಟೈತು, ಅದಕ್ಕೇನು ಮಾಡಿದನಂತೆ, ಆಗಬಹುದು ಅದಕ್ಕೇನಂತೆ, ಅವಶ್ಯ ಕೊಡು, ನೀನು ಕರ್ಣನ ಮೇಲೆ ತುಂಬ ನಂಬಿಕೆ ಇದೆ, ನಿನಗೋಸ್ಕರ ಅವನು ಏನೇನೋ ತ್ಯಾಗ ಮಾಡಿ ಬಂದಿದ್ದಾನೆ ಪಾಪ, ಆದ್ದರಿಂದ ಅವಶ್ಯ ಕೊಡು, ಭಾರಿ ಒಳ್ಳೆ ಕೆಲಸ ಆಯಿತು ಒಂದು ಹೊಗಳಿಬಿಟ್ರಂತೆ ಪಾಪ. ಅಶ್ವತ್ಥಾವ ನಿಜವಾದ ಕಲ್ಚರ್ ಅಶ್ವತ್ಥಾವರ ಆ ರೀತಿ ಮಾಡಿದರು ಅಂದರೆ ಆಶ್ಚರ್ಯ ಪಡ ಹಾಗೆ ಇಲ್ಲ. ಸಾಕ್ಷಾತ್ ಶಿವನ ಅವತಾರ ಅಂದಮೇಲೆ ಎಂಥ ನಿಷ್ಠೆ, ಎಂಥ ಮಹಾನುಭಾವರವರು, ಅವರ ಬಾಯಲ್ಲಂಥ ಮಾತು ಬಂದರೆ ಏನೂ ಆಶ್ಚರ್ಯ ಇಲ್ಲ. ಇನ್ನು ಕರ್ಣನು ಕೂಡ ಸ್ವತಃ ಸೂರ್ಯನ ಅವತಾರ, ಶಿವನ ಅವತಾರ ಅವರಾದರೆ ಸೂರ್ಯನ ಅವತಾರ ಈತ. ಜಗತ್ತಿಗೆ ಬೆಳಕೊಡ್ತಕ್ಕಂಥ ವ್ಯಕ್ತಿ, ದುರ್ಯೋಧನದಿಂದ ಏನು ಕಾಣಬೇಕಾಗಿಲ್ಲ. ಒಳಗೆ ಹಸುರನ ಆವೇಶ ಇತ್ತು ಎಂಬುದು ಬಿಟ್ಟರೆ ಕರ್ಣನ ವ್ಯಕ್ತಿತ್ವ ಬಹಳ ದೊಡ್ಡ ವ್ಯಕ್ತಿತ್ವ. ಪಾಪ ಒಪ್ಪಿಕೊಳ್ತಾರೆ, ಆಯ್ತು ದುರ್ಯೋಧನ ಜೊತೆ ಹೇಗೋ ಯುದ್ಧಕ್ಕೆ ಅಂತ ಹೇಳಿ ಬಂದವನು ಸೇನಾಪತಿಯರು ಒಪ್ಪಿಕೊಂಡಂತೆ ಯುದ್ಧ ಪ್ರಾರಂಭವಾಯಿತು. ಅವತ್ತಿನ ಯುದ್ಧ 16ನೇ ದಿವಸದ ಯುದ್ಧ, 15 ದಿವಸದ ಯುದ್ಧ ಮುಕ್ತಾಯವಾಗಿದೆ, 16ನೇ ದಿವಸದ ಯುದ್ಧ ಶುರುವಾಗಿದೆ. ಬೆಳಿಗ್ಗೆ ಯುದ್ಧ ನಡೀತಾ ಇದೆ. ಆಗ ಸೋಪಿ ಸೋಗಾತ್ ಯುದ್ಧಾಯ ದಂಸಿತಃ, ಒಳ್ಳೆ ಸಿದ್ಧತೆಯನ್ನು ಮಾಡಿಕೊಂಡ ಕರ್ಣ ಯುದ್ಧಕ್ಕೆ ಅಂತ ಹೊರಟನಂತೆ. ದುರ್ಯೋಧನಿಗೆ ಭಾರಿ ನಂಬಿಕೆ ಅವನ ಮೇಲೆ. ಉಳಿದವರೆಲ್ಲ ಭೀಷ್ಮರು ಸರಿಯಾಗಿ ಯುದ್ಧ ಮಾಡಲಿಲ್ಲ, ಯಾಕೆಂದರೆ ಮೊಮ್ಮಕ್ಕಳು ಅಂತ ಅವ್ರ ಮೇಲೆ ಅಭಿಮಾನ ತೋರಿಸಿಬಿಟ್ಟಿದ್ದಾರೆ. ದ್ರೋಣಾಚಾರ್ಯರು ಸರಿಯಾಗಿ ಯುದ್ಧ ಮಾಡಲಿಲ್ಲ, ಶಿಷ್ಯ ಅಂತ ಅಭಿಮಾನ ತೋರಿಸಿಬಿಟ್ಟಿದ್ದಾರೆ, ಒಳಗೊಳಗೆ ಇಟ್ಕೊಂಡಿದ್ದಾರೆ. ಅವರು ಬೊಮ್ಮಗ ಅಂತ ಅವರು ತೋರಿಸಿದ್ದಾರೆ, ಶಿಷ್ಯ ಅಂತ ಇವರು ತೋರಿಸಿದ್ದಾರೆ. ಕರ್ಣ ಆದರೆ ಆತನಿಗೆ ಭಾವನೆ ಇಲ್ಲ, ಆತನಿಗೇನಿದೆ ಅರ್ಜುನಗೆ ಆತನು ಮೊದಲಿನಿಂದ ಶತ್ರುತ್ವ ಇದೆ, ಅದಕ್ಕೋಸ್ಕರ ಒಳ್ಳೆ ಪ್ರಾಮಾಣಿಕ ಯುದ್ಧ ಮಾಡ್ತಾನೆ ಅಂತಕ್ಕಂತ ಭಾವನೆ, ಪ್ರಾಮಾಣಿಕ ಯುದ್ಧ ಮಾಡ್ತಾನೆ ಆದ್ದರಿಂದ ನನಗೆ ಗೆಲುವು ಬರಬಹುದು ಅಂತಕ್ಕಂಥ ಭ್ರಮೆ. ಇದನ್ನೆಲ್ಲ ಸಂಜಯ ಧೃತರಾಷ್ಟ್ರನ ಹೇಳ್ತಾ ಇದ್ದಾನೆ. ಈ ರೀತಿ ಮಾಡಿದ ಕರ್ಣನ ಸೇನಾಧಿಪತಿ ಮಾಡಿಕೊಂಡು ಹೊರಟ ಅಂತ ಹೇಳಿದಾಗ ಧೃತರಾಷ್ಟ್ರ ಸಂತೋಷವನ್ನು ಪಡಲಿಲ್ಲಂತೆ. ಧೃತರಾಷ್ಟ್ರ ಹೇಳಿದನಂತೆ, ಏನಿದು ಗತೇ ಭೀಷ್ಮೆ ಹತೇ ದ್ರೋಣೆ ಕರ್ಣೋ ಜೇಷ್ಯತಿ ಪಾಂಡವಾನ್, ಎಷ್ಟು ಮೂರ್ಖನ ನಮಗ, ದ್ರೋಣಾಚಾರ್ಯರು ಬಿದ್ದರು, ಭೀಷ್ಮರು ಬಿದ್ದರು, ದ್ರೋಣರು ಹೋದರು, ಅಂಥವ್ರ ಕೈಲಾಗದಿದ್ದ ಕೆಲಸ ಕರ್ಣ ಮಾಡ್ತಾನ, ಏನು ತಪ್ಪಿಸ್ತೈತೆ ನಮ್ಮಲ್ಲಿರ್ತಾನಲ್ಲ, ನೈನ್ತ್ ಬ್ಯಾಟ್ಸ್ಮನ್ ಸೆಂಚುರಿ ಹೊಡಿತಾನೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ರೆ ಹಾಗೂ ಹಾಕಿ ಯಾವ ಎಕ್ಸ್ಪೆಕ್ಟ್ ಮಾಡ್ತಿಲ್ಲ, ಇಬ್ಬರು ಮುಜನ ಹೋದ್ರೆ ಕತೆ ಮುಗಿದಾಗ ಲೆಕ್ಕ. ಅಂತ ಹೊತ್ತಿನಲ್ಲಿ ಈ ಸ್ಟೇಜಲ್ಲಿ ಆಸೆ ಪಡ್ತಾನಲ್ಲ, ಎಷ್ಟು ಮೂರ್ಖ ಇರಬೇಕು ಅವನು. ಅಂಥವ್ರು ಹೋದರೆ ಇವನು ಏನು ಮಾಡ್ತಾನೆ? ಅಲ್ಲಿ ಸ್ವಾರಸ್ಯ ಏನಾಗುತ್ತೆ, ಭೀಷ್ಮರು ಹೋದರು ಅಂದರೆ ಅವರು ಕುರುಕುಲ ಪಿತಾಮಹರು, ಅವ್ರ ಕೈಲಿ ಆಗಲಿಲ್ಲ. ದ್ರೋಣರು ಹೋದರು ಅಂದರೆ ಗುರುಗಳವರು ಪಾಪ, ಅವ್ರ ಕೈಲಿ ಆಗಲಿಲ್ಲ. ಕರ್ಣ ಏನು ಮಾಡ್ತಾನೆ? ಮತ್ತೆ ಹಿಂದೆ ಕೇಳಿದ್ದಾನೆ ಕರ್ಣನ ಯಾತಕ್ಕೆ ಬೈದಿದ್ದಾರೆ ಭೀಷ್ಮರು, ಅರ್ಧರಥ ಅಂತ ಬೈದಿದ್ದಾರೆ. ಎಷ್ಟು ಶಾಪ ಇದೆ ಕರ್ಣನಿಗೆ, ಅವರು ಏನು ಶಾಪ ಇಲ್ಲದೆ ಇದ್ದವರೇ ಸೋತಿದ್ದಾರೆ. ಅಂತ ದ್ರೋಣಾಚಾರ್ಯ ನಿಜವಾಗಲೂ ಕೂಡ ಕರ್ಣಗಿಂತ ಭಾರಿ ದೊಡ್ಡವರು, ಬರೀ ಗುರುಗಳಾಗಿ ದೊಡ್ಡವರು ಅಷ್ಟೇ ಅಲ್ಲ, ಬೃಹಸ್ಪತ್ಯಾಚಾರ ಅವತಾರ ಅವರು, ಸೂರ್ಯನಿಗಿಂತ ಬೃಹಸ್ಪತ್ಯಾಚಾರ ತಾರತಮ್ಯದಲ್ಲಿ ತುಂಬಾ ಮೇಲಿದ್ದಾರೆ, ಸ್ವರೂಪದಲ್ಲೂ ದೊಡ್ಡವರು, ಪೋಸ್ಟಲ್ಲಿ ದೊಡ್ಡವರು, ಯುದ್ಧ 5 ದಿವಸ ಬೇರೆ ಮಾಡಿದ್ದಾರೆ. ಅಂಥವ್ರ ಕೈಯಲ್ಲಿ ಆಗಲಿಲ್ಲ. ಒಳಗೆ ಬ್ರಹ್ಮದೇವರ ಸನ್ನಿಧಾನ ಬೇರೆ ಇದೆ ದ್ರೋಣಾಚಾರ್ಯರೊಳಗೆ. ಭೀಷ್ಮರು ಹಾಗೇನೆ, ಅಷ್ಟವಸುಗಳ ಆವೇಶ, ಮೂಲತಃ ದ್ವಿರಾಮಕ ವಸುವವರು, ಬ್ರಹ್ಮದೇವರ ಸನ್ನಿಧಾನ, ಇಂಥವ್ರ ಕೈಯಲ್ಲಿ ಪರಶುರಾಮ ದೇವರ ಸಾಕ್ಷಾತ್ ಶಿಷ್ಯರು, ಅದರ ಜೊತೆಗೆ 525 ವರ್ಷ ಓದಿ ಬಂದವರು, ಪರಶುರಾಮ ದೇವರ ಹತ್ರ 425 ವರ್ಷ ಓದಿದವರು, ಆಜೀವ ಬ್ರಹ್ಮಚಾರಿಗಳು, ಇಚ್ಛಾಬಾಣತ್ವ ವರವನ್ನು ಪಡೆದವರು. ಅಂಥವರಿಗಾಗಲಿಲ್ಲ. ಇನ್ನು ಕರ್ಣ ಏನು ಮಾಡ್ತಾನೆ? ಭೀಷ್ಮರಿಗೆ ವರ ಇತ್ತು ಆಗಲಿಲ್ಲ, ಕರ್ಣನಿಗೆ ಶಾಪ ಇದೆ, ಏನೇನಾಗುತ್ತೆ ಅಂತ ಹೇಳುತ್ತಾರೆ. ವರ ಇದ್ದವರಿಗೆ ಆಗದಿದ್ದ ಕೆಲಸ ಶಾಪ ಇದ್ದವರಿಗಾಗುತ್ತಾ? ಸಾಧ್ಯ ಇಲ್ಲ. ಇದೆಲ್ಲ ಧೃತರಾಷ್ಟ್ರನಿಗೆ ಗೊತ್ತಾಗಲಿಕ್ಕೆ ಕಾರಣ, ಅವನು ಸ್ವರೂಪತಃ ಯೋಗ್ಯ ಪಾಪ. ದುರ್ಯೋಧನ ಯಾತು ಗೊತ್ತಾಗಲಿ, ಸ್ವರೂಪತಃ ಅಯೋಗ್ಯ ಅವನು. ಸ್ವರೂಪತಃ ಅಯೋಗ್ಯನಾದ ದುರ್ಯೋಧನಿಗೆ ಗೊತ್ತಾಗಲಿಲ್ಲ, ಯೋಗ್ಯನಾದ ಧೃತರಾಷ್ಟ್ರನಿಗೆ ಗೊತ್ತಾಯಿತು. ಆದರೆ ಮಿಡುತ್ತಾ ಇದ್ದಾನೆ, ಏನು ಆಗೋದಿಲ್ಲ, ಸುಮ್ಮನೆ ದುರಾಸೆ ಪಡ್ತಾನೆ ಇವನು ಅಂತ ದುಃಖಪಟ್ಟೆ ಕೇಳ್ತಾ ಇದ್ದಾನೆ. ಮುಂದೆ ಹೇಳಕ್ಕೆ ಶುರು ಮಾಡ್ತಾ ಇದ್ದಾನೆ. ಆ ಬತ್ತಿನ ಯುದ್ಧದೊಳಗೆ ಮೊಟ್ಟ ಮೊದಲ ಬಾರಿಗೆ ದುರ್ಯೋಧನ ಕಡೆಯಿಂದ ಒಬ್ಬ ಕ್ಷೇಮಧೂರ್ತಿ ಅಂತ ಒಬ್ಬ ರಾಜ ಯುದ್ಧಕ್ಕೆ, ಹೆಸರು ಕ್ಷೇಮಧೂರ್ತಿ ಅವನೇ ಪಾಪ, ಹೆಸರು ಕ್ಷೇಮಧೂರ್ತಿ, ಯುದ್ಧಕ್ಕೆ ಹೊರಟ, ಪರಾಕ್ರಮ ಜೋರ ತೋರಿಸಿದನಂತೆ, ಭೀಮಸೇನ ನೋಡಿದನಂತೆ. ಅವನ ಬಂದು ಒಂದು ಪೆಟ್ಟಾಕಿದ್ರೆ ಪುಡಿಪುಡಿಯಾಗಿ ಬಿಡುತ್ತಾನೆ. ಕ್ಷೇಮವಾರ್ತೆ ಕೇಳಾಗಿಲ್ಲ, ಕ್ಷೇಮಧೂರ್ತಿಯ ಕ್ಷೇಮವಾರ್ತೆ ಸತ್ತು ಬದುಕಿದ್ದಿರ್ತಾನೆ ಪಾಪ ಅವನು, ಹೋಗೇ ಬಿಟ್ಟ ಆ ಕಡೆ. ದುರ್ಯೋಧನ ಕಡೆಗೆ ಸೇರಿದರೆ ಅವನು ಧೂರ್ತ, ಧೂರ್ತನಿಗೇನು ಕ್ಷೇಮ ಇರಬೇಕು ಈ ಮಧ್ಯೆ, ಕ್ಷೇಮಧೂರ್ತಿ ಸತ್ತೋದಾಲಿ. ಅನಂತರ ಇನ್ನೂ ಜೋರ ಯುದ್ಧ ಮಾಡಿ ಶುರುವಾಗ್ತಾ ಇದೆ. ಆ ಕಡೆಗೆ ಅಶ್ವತ್ಥಾಮರು ನೋಡಿದ್ರಂತೆ ಭಾರಿ ಸಿಟ್ಟು ಬಂತಂದು, ಅವರು ಈಗ ಫುಲ್ ಫ್ಲೆಜ್ ಯುದ್ಧ ಮಾಡ್ತಾ ಇದ್ದಾರೆ ಅಶ್ವತ್ಥಾಮರು. ಮರಿಬಾರ್ದು ನಾನು ಕೃಷ್ಣ ಉದ್ಯೋಗಪುರದ ಕೊನೆ ಹೇಳಿದ್ದ, ಅಶ್ವತ್ಥಾಮರೇ ನಿಮ್ಮಂಥವ್ರು ಯಾತಕ್ಕೆ ಪಾಂಡವರ ಯುದ್ಧ ಮಾಡ್ತಿದ್ದೀರಿ? ಪಾಂಡವರು ಧರ್ಮಿಷ್ಠರು, ಅಂಥವರ ಯುದ್ಧ ನಿಮ್ಮಂಥವ್ರ ಯುದ್ಧ ಮಾಡೋದಾ? ಬನ್ನಿ ಪಾಂಡವರ ಕಡೆ ಹೋಗೋಣ ಅಂತ ಕರೆದಿದ್ದಂತೆ ಕೃಷ್ಣ. ಹಿಂದೆ ಕೇಳಿದ್ದೆ ನಾವು, ಹಾಗಾಗೋದಿಲ್ಲ ಅಂತ ಹೇಳಿದರು ದ್ರೋಣಾಚಾರ್ಯ. ಅಶ್ವತ್ಥಾಮರು ಹೇಳಿ ಬರೋದಿಲ್ಲ ಅಂತ ಹೇಳಿರ್ತಾರೆ. ಆದರೆ ಒಂದು ಮಾತು ಕೊಟ್ಟಿರ್ತಾರೆ, ಯಾವತ್ ಪಿತುರ್ ಮರಣಂ ಸೋಪಿ ಮೈತ್ರೀಂ ಒಬ್ಬರೇ ಪಾಂಡವೈಹಿ, ಆಚಾರ್ಯ ಬರೆದಿದ್ದಾರೆ. ನಾನು ದುರ್ಯೋಧನ ಕಡೆ ಸೇರಿ ಯುದ್ಧ ಮಾಡಿದರೂ ಕೂಡ ನಾನು ದೊಡ್ಡ ಯುದ್ಧ ಮಾಡೋದಿಲ್ಲ, ನಮ್ಮಪ್ಪ ಎಲ್ಲಿವರೆಗೂ ಬದುಕಿರ್ತಾರೋ ಅಲ್ಲಿವರೆಗೂ ಮೆಲ್ಲ ಯುದ್ಧ ಮಾಡ್ತೇನೆ, ಆಮೇಲೆ ಜೋರಾಗಿ ಯುದ್ಧ ಮಾಡ್ತೇನೆ ಅಂತ ಹೇಳಿರ್ತಾರೆ. ಈಗ ಅಪ್ಪ ಹೋದ್ರಲ್ಲ ಫುಲ್ ಫ್ಲೆಡ್ ಯುದ್ಧ ಮಾಡ್ತಾರೆ, ಹಿಂದಿನ ಯುದ್ಧ ಅಷ್ಟು ಜೋರು ಮಾಡಿರಲಿಲ್ಲ, ಈಗ ಭಯಂಕರ ಯುದ್ಧ ಮಾಡಲಿಕ್ಕೆ ಹೊರಟಿದ್ದಾರೆ. ಅವರಿಗೇನೀಗ ನನ್ನ ತಂದೆಯನ್ನ ದುಷ್ಟದ್ಯುಮ್ನ ಮೋಸದಿಂದ ಕೊಂದಿದ್ದಾನೆ, ದುಷ್ಟದ್ಯುಮ್ನ ಪಾಂಡವರ ಕಡೆಯವನು, ಸೊ ಇವರೆಲ್ಲ ಸೇರಿ ಮಾಡಿದ್ದಾರೆ. ಪಾಂಡವರು ನನ್ನ ದ್ವೇಷಿಗಳು, ನಮ್ಮಪ್ಪನ ಕೊಂದನ ಸೇಡನ್ನು ತೀರಿಸ್ಕೋಬೇಕು. ಈ ಹಠದಿಂದ ಭಯಂಕರ ಯುದ್ಧವನ್ನು ಪ್ರಾರಂಭ ಮಾಡುತ್ತಿದ್ದಾರೆ. ಅಶ್ವತ್ಥಾವರ ಮುಂದೆ ನಿಲ್ಲೋದಕ್ಕೆ ಯಾರಿಗೂ ಆಗ್ತಾ ಇಲ್ಲ. ಮಹಾವೀರರು ಒಂದು ಕಡೆಗೆ, ಶಿವನ ಅವತಾರ, ದಿವ್ಯಾಸ್ತ್ರ ಪಾರಂಗತರು, ದೊಡ್ಡ ಯುದ್ಧ ಶುರು ಮಾಡಿದರಂತೆ. ಪಾಂಡವರ ಕಡೆಯ ಸೈನ್ಯಕ್ಕೆ ಸಾಕಷ್ಟು ಪೆಟ್ಟು ಬೀಳ್ತಾ ಇದೆ, ಅವರ ವಿರುದ್ಧ ಯಾರು ಹೋಗಬೇಕು ಅಂತ ಪ್ರಶ್ನೆ. ಅವರ ವಿರುದ್ಧ ಹೋದರೆ 100ಕ್ಕೆ 100 ಗೆಲ್ತಕ್ಕಂಥ ವ್ಯಕ್ತಿಗಳು ಅಂದರೆ ಭೀಮಸೇನ. ಕಷ್ಟ ಮುಂದೆ ಬಂದರಂತೆ, ಭೀಮ ಅಶ್ವತ್ಥಾಮರ ಯುದ್ಧ ನಡೆಯಲು ಪ್ರಾರಂಭವಾಗ್ತಾ ಇದೆ. ಭೀಮ ಅಶ್ವತ್ಥಾಮರ ಯುದ್ಧ 15 ದಿವಸ ಯುದ್ಧ, 16 ದಿವಸ ಯುದ್ಧದ ಅತ್ಯಂತ ಮುಖ್ಯವಾದ ಘಟ್ಟ. ಭೀಮ ಈ ಕಡೆಗೆ, ಅಶ್ವತ್ಥಾಮರ ಆ ಕಡೆಗೆ, ಯುದ್ಧ ಪ್ರಾರಂಭವಾಗ್ತಾ ಇದೆ. ಅನೇಕರಿಗೆ ಆಶ್ಚರ್ಯ ಉಂಟಾಯಿತು. ಅಶ್ವತ್ಥಾವೃದ್ಧ ಮಾಡ್ತಾರೆ ಅಂದ್ರೆ ಅವರೀಗ ಫುಲ್ ಸಜ್ಜಲ್ಲಿದ್ದಾರೆ, ಅಸ್ತ್ರ ಪಾರಂಗತರು, ಎಲ್ಲರೂ ಖುಷಿ ಪಡ್ತಿದ್ದಾರೆ. ಆ ಕಡೆ ಭೀಮಸೇನ ಯುದ್ಧಕ್ಕೆ ಬಂದಾಗ ಒಂದು ಜನಕ್ಕೆ ಆಶ್ಚರ್ಯವಾಯಿತು. ಅಶ್ವತ್ಥ ಅವರು ಗದಾಪಾಣಿಗಳೇನೂ ಅಲ್ಲ, ಶಸ್ತ್ರಾಸ್ತ್ರ ಪಾಣಿಗಳು. ಅಂಥವ್ರ ಮೇಲೆ ಭೀಮಸೇನ ಯುದ್ಧ ಮಾಡ್ತಾನೆ ಅಂತ ನೋಡ್ಲಿಕ್ಕೆ ಅಂತ ಕುತೂಹಲ. ಕೆಲವರಿಗೆ ತುಂಬಾ ತಿಳಿದವರು ಯೋಚನೆ ಇಲ್ಲ, ಸಾಮಾನ್ಯರಿಗೆ ಯೋಚನೆ. ಅವರ ಯುದ್ಧ ಶುರು ಮಾಡ್ತಿದ್ದಾರಂತೆ, ದೇವತೆಗಳು ಆಕಾಶದಲ್ಲಿ ತುಂಬಿಕೊಂಡು ಬಿಟ್ಟಿರಂತ ಯುದ್ಧ ನೋಡ್ಲಿಕ್ಕೋಸ್ಕರ. ಎಲ್ಲಿ ಹರಿವಾಯುಗಳ ಪ್ರವೇಶವಾಗುತ್ತೋ ಅಲ್ಲಿ ದೇವತೆಗಳೆಲ್ಲ ಅಲರ್ಟ್ ಆಗ್ತಾರ. ಸಭೆ ದೇವತೆಗಳೆಲ್ಲ ಸೇರಿದ್ದಾರೆ, ಇಬ್ಬರು ಯುದ್ಧ ಪ್ರಾರಂಭ ಮಾಡ್ತಿದ್ದಾರೆ. ಅಶ್ವತ್ಥಾಮರು ಚಿತ್ರ ವಿಚಿತ್ರವಾದ ಬಾಣ ಹೊಡಿತಾ ಇದ್ದಾರೆ. ಆ ಸಮಯಕ್ಕೆ ಭೀಮಸೇನ ಯುದ್ಧವನ್ನು ನೋಡ್ತಿದ್ದಾರೆ ಜನ. ಅಶ್ವತ್ಥಾಮರು ಏನು ಬಿಟ್ಟರು ಪ್ರತ್ಯಸ್ತ್ರ ತಯಾರು ಭೀಮಸೇನಿಂದ ನೋಡ್ ನೋಡ್ತಿರ್ಲಿಕ್ಕೆ ಪ್ರತ್ಯಸ್ತ್ರಗಳು. ಇವರೇನು ತಿಳ್ಕೊಂಡಿದ್ರು, ಭೀಮಸೇನ ಅಸ್ತ್ರ ಯುದ್ಧನೇ ಬರೋದಿಲ್ಲ ಅಂತ ತಿಳ್ಕೊಂಡ ಜನ ಇದ್ರು. ಅಲಂಬುಸನ್ನ ಭೀಮಸೇನ ಸೋಲಿಸಿಯಾಗಿತ್ತು, ಇವನ ಯುದ್ಧ ನಡೀತಾ ಇದೆ. ಅಲಂಬುಸ ಸಾಮಾನ್ಯ ಅಶ್ವತ್ಥಾಮರಿಗೆ ಕಂಪೇರ್ ಮಾಡಿದರೆ. ಇವರಂತೂ ಇಡೀ ಕೌರವರ ಸೈನ್ಯದಲ್ಲಿ ನಂಬರ್ ಒನ್ ಅಂದ್ರೆ ಅಶ್ವತ್ಥಾಮರೇ. ದ್ರೋಣರು ಇರಬಹುದು ಗುರುಗಳಾಗಿ, ಆದರೆ ಶಿವನ ಅವತಾರವಾದ್ರೆ ಮೇಲೆ ಹೋಗ್ಬಿಡ್ತಾರೆ ಅಶ್ವತ್ಥಾಮರು. ಅಶ್ವತ್ಥಾಮರು ಅತ್ಯಂತ ಪ್ರಮುಖರು ದುರ್ಯೋಧನ ಸೈನ್ಯದೊಳಗೆ. ಅದು ಕರೆಕ್ಟ್. ಅದು ಯಾತಕ್ಕೆಂದ್ರೆ ದುಷ್ಟರಿಗೆಲ್ಲ ಸಾಮಾನ್ಯವಾಗಿ ವರ ಕೊಡೋರು ಅಂದ್ರೆ ಶಿವನೇ. ಭಸ್ಮಾಸುರ ಎಲ್ಲ ಕಥೆ ಕೇಳಿದ್ದೇವಲ್ಲ, ಅವರೆಲ್ಲ ಶಿವನವರ ತಗೊಂಡವರೇನೆ. ಸೊ ದುರ್ಯೋಧನ ಕಡೆ ಇದ್ದಾರೆ ಅಶ್ವತ್ಥಾಮರು ಅಂದ್ರೆ ಶಿವ. ಅವರು ಸಾಮಾನ್ಯವಾಗಿ ವೈಷ್ಣವರಿಗೆ ನೇರ ವಿರೋಧಿಗಳು ಅಂದ್ರೆ ಶೈವರು ಎಂಬುದು ಪ್ರಸಿದ್ಧ ಆದ ಒಂದು. ವೈಷ್ಣವ ನೇರ ವಿರೋಧಿಗಳು ಶೈವರು ಅಂದ್ರೆ ಸಾಮಾನ್ಯ ಶೈವರು ಸಾಮಾನ್ಯ ವೈಷ್ಣವರು ಬಿಡಿ ವಿರೋಧಿಗಳೇ ಇಲ್ಲ ಲೆಕ್ಕದೊಳಗೆ. ಇವತ್ತಿನ ದಿವಸ ವಿನಾಕಾರಣ ಕೋರ್ಟು ಕಚೇರಿಗೆ ಹೋಗೋರು ಯಾರು ವಿರೋಧಿಗಳಾಗ್ತಾರೆ? ಅದಲ್ಲ, ಮತದ ಪ್ರಶ್ನೆ ಬಂದಾಗ ಶೈವರು ಅಂದ್ರೆ ಬರೀ ಶಿವ ಸರ್ವೋತ್ತೊಂದು ಬಾಯಲ್ ಹೇಳೋರಲ್ಲ, ಶಿವನನ್ನು ಪೂಜೆ ಮಾಡೋರೆಲ್ಲ ಶೈವರಲ್ಲ. ತಿಳ್ಕೊಂಡು ಸರಿಯಾಗಿ ತಿಳ್ಕೊಳ್ಬೇಕು. ಶಿವನ ಪೂಜೆ ಮಾಡೋರೆಲ್ಲ ಶೈವರಲ್ಲ, ವೈಷ್ಣವರು ಶಿವನ ಪೂಜೆ ಮಾಡ್ತಾರೆ. ಅವರು ಶೈವರು ಅಂತ ಕರೆಯೋದಿಲ್ಲ, ಶಿವನನ್ನ ಸರ್ವೋತ್ತಮ ಅಂತ ಪೂಜೆ ಮಾಡ್ತಾರಲ್ಲ ಅವರನ್ನ ಶೈವರು ಅಂತ ಕರೆಯೋದು. ಅದೇ ರೀತಿ ವಿಷ್ಣುವನ್ನ ಬರೀ ಪೂಜೆ ಮಾಡಿದರೆ ವೈಷ್ಣವರಲ್ಲ, ವಿಷ್ಣುವರು ಸರ್ವೋತ್ತಮತ್ವನ ಪೂಜೆ ಮಾಡಿದರೆ ವೈಷ್ಣವರು ಅಂತ ಕರೀತಾರೆ. ಪಾಂಡವರು ವೈಷ್ಣವರು, ಕೃಷ್ಣನೇ ಅಲ್ಲಿದ್ದಾನೆ. ಇವರು ವೀರಾದ್ರೆ ಅಶ್ವತ್ಥಾಮರು ಶಿವನ ಅವತಾರ ಇಲ್ಲಿದ್ದಾರೆ. ಅವರಿಬ್ಬರು ಕೃಷ್ಣ ಅಂತ ಯುದ್ಧ ಮಾಡಲಿಲ್ಲ ಅಂತ ಹೇಳಿಬಿಟ್ಟಿದ್ದಾನೆ. ಆದ್ದರಿಂದ ಅವರಿಬ್ಬರು ಮತ್ತೆ ಯುದ್ಧ ನಡೀತಾ ಇದೆ. ಜನ ನೋಡ್ತಾರೆ, ಆಶ್ಚರ್ಯ ಪಡ್ತಾರೆ. ಯುದ್ಧ ಮುಂದುವರಿತಾ ಹೋದಂತೆ ಹೋದಂತೆ ಅಶ್ವತ್ಥಾಮರ ಕೈ ಕಡಿಮೆ ಆಗ್ತಾ ಇದೆ. ಅಸ್ತ್ರ ಬಿಡ್ಲಿಕ್ಕೆ ಆಗ್ತಾ ಇಲ್ಲ ಅವ್ರ ಕೈಲಿ, ಬಾಣಗಳೆಲ್ಲ ಮುಗಿದು ಹೋಗ್ತಾ ಇದೆ ಅಷ್ಟೊತ್ತಿಗೆ. ಯುದ್ಧಬದ್ಧ ಬಾಣ ಬಿಟ್ಟಾಯ್ತು. ಆಗ ಅಶ್ವತ್ಥಾಮರು ಆಶ್ಚರ್ಯಪಟ್ಟು ಅಸ್ತ್ರ ಯುದ್ಧ ಶುರು ಮಾಡಿದ್ರು. ಶಸ್ತ್ರ ಯುದ್ಧ ಬೇರೆ, ಅಸ್ತ್ರ ಯುದ್ಧ ಬೇರೆ. ಶಸ್ತ್ರ ಯುದ್ಧ ಚೂಕು ಚಾರಿ ಚೂಯ ಹಾಕ್ತಾನೆ, ಚಾಕು ಹಾಕ್ತಾನೆ, ಖಡ್ಗ ತಗೋತಾನೆ, ಬಾಣ ಹೊಡಿತಾನೆ, ಎಲ್ಲ ಶಸ್ತ್ರಗಳವೆಲ್ಲ ಕೂಡ. ಅಸ್ತ್ರಗಳು ಅಂತ ಹೇಳಿದ್ರೆ ಫಾರ್ಮುಲಾ ಸಹಿತ ಬಿಡ್ತಾರೆ, ಆಸಿಡ್ ಹಾಕ್ತಾರೆ. ಅಸ್ತ್ರ ಯುದ್ಧ ಲೆಕ್ಕ ಅದು ಒಂದು ಆಸಿಡ್ ಹಾಕಿ ಬೋರ್ಡಿಗೆ ಏನಾದ್ರೆ ಒಂದು ಮೈ ಸುಟ್ಟು ಹೋಗ್ಬಿಡ ತಕ್ಷಣ ಬರ್ನಾಗ ಹೋಗ್ಬಿಡ್ತಾನೆ. ಅದಕ್ಕೆ ನ್ಯೂಟ್ರಲೈಸ್ ಮಾಡ್ಕೊಂಡು ತಪ್ಪಿಸ್ಕೋಬೇಕು ಹೊರತು ದಾರಿನೇ ಇಲ್ಲ ಅವನು. ಅಸ್ತ್ರಗಳು ಅಂದ್ರೆ ಆ ತರಹ, ಒಂದು ಬರೀ ಇಂಜೆಕ್ಷನ್ ಕೊಡ್ತಾನೆ ಶಸ್ತ್ರ, ಬರೀ ಮೇಲಿಂದ ಚುಚ್ಚುತ್ತಾನೆ ಶಸ್ತ್ರ. ಅದು ಒಳಗೆ ಔಷಧಿ ಇರುತ್ತೆ ಅಸ್ತ್ರ, ಅದು ಮೆಡಿಸಿನ್ ಅಂತ ಕರಿ. ಇದು ಮೆಡಿಸಿನ್ ಅಲ್ಲ, ಇದು ಚುಚ್ಚೋದು ಬರೀ ಸೂಜಿ ಚುಚ್ಚಿದಾಗ ಅಷ್ಟೇನೆ. ಒಳಗೆ ಇಂಜೆಕ್ಟ್ ಮಾಡ್ತಾನಲ್ಲ ಅದು ಔಷಧಿ. ಅದು ಶಸ್ತ್ರಗಳು ಅಂದ್ರೆ ಬರೀ ವೆಪನ್ಸ್, ಅಸ್ತ್ರಗಳು ಅಂದ್ರೆ ಮಂತ್ರಪೂರಿತವಾದಂತಹ ಶಸ್ತ್ರಗಳು. ಒಂದು ಹುಲ್ಕಡ್ಡಿ ಬಿಟ್ಟರು ಆಯ್ತೇನೆ, ಬೇಕಾದ್ರೆ ಮಂತ್ರ ಹೇಳಿಬಿಟ್ಟುಬಿಟ್ರೆ ಅದು ಬ್ರಹ್ಮಾಸ್ತ್ರವಾಗಿ ಹೋಗ್ಬಿಡುತ್ತೆ, ಬೇಕಾದ್ರೆ ಬ್ರಹ್ಮಸರ್ವ ಅಸ್ತ್ರವಾಗಿ ಹೋಗುತ್ತೆ. ಅಂತ ಅಸ್ತ್ರ ಯುದ್ಧ ಕಲಿಯೋದಕ್ಕೋಸ್ಕರ ವಿಶೇಷ ಗುರುಗಳ ಹತ್ರ ಹೋಗ್ತಾರೆ. ದ್ರೋಣಾಚಾರ್ಯ ಅಸ್ತ್ರವಿದ್ಯಾ ಪಾರಂಗತರು, ಅಶ್ವತ್ಥಾಮರು ಅವರ ಹತ್ರ ಓದಿದ್ದಾರೆ. ದ್ರೋಣಾಚಾರ್ಯ ಪರಿಸರ ಭರತರು ಓದಿದ್ದಾರೆ, ಪರಿಸರ ಅಂದರೆ ಸಾಕ್ಷಾತ್ ನಾರಾಯಣ. ಹೀಗೆ ಒಳ್ಳೆ ಅಸ್ತ್ರ ಯುದ್ಧ ಪ್ರಯೋಗ ಮಾಡ್ತಾ ಇದ್ದಾರೆ. ಭೀಮಸೇನ ಅಸ್ತ್ರ ಯುದ್ಧವನ್ನು ಮಾಡಕ್ಕೆ ಶುರುವಾಗ ಆಶ್ಚರ್ಯ ಪಡ್ತಾರೆ ಜನಗಳು. ಬಿಟ್ಟ ಅಸ್ತ್ರಗಳೆಲ್ಲ ಪ್ರತ್ಯಸ್ತ್ರಗಳು. ಅಸ್ತ್ರ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಡಬೇಕಲ್ಲ, ಹಾಗೆ ಏನೋ ಉತ್ತರ ಕೊಟ್ಟರೆ ಪ್ರಶ್ನೆ ಉತ್ತರ ಅಲ್ಲ, ಅದು ಕರೆಕ್ಟ್ ಆನ್ಸರ್ ಕೊಡಬೇಕು. ಪ್ರಶ್ನೆ ಉತ್ತರ ಇದ್ದ ಹಾಗೆ ಅಸ್ತ್ರ ಪ್ರತ್ಯಸ್ತ್ರ. ಉದಾಹರಣೆಗೆ ಪರ್ವತಾಸ್ತ್ರ ಅಂತ ಬಿಡ್ತಾರಂತೆ. ಅಸ್ತ್ರವನ್ನು ಬಿಟ್ಟರೆ ಎಲ್ಲ ಕಡೆ ಪರ್ವತಗಳ ಸುರಿಮಳೆ ಕಂಡ ಕಾಣುತ್ತೆ. ಅದ್ರ ಓವರ್ಕಮ್ ಮಾಡಬೇಕಾದ್ರೆ ತುಂಡು ಮಾಡಬೇಕು ಅದನ್ನ, ಬೇರೆ ದಾರಿ ಇಲ್ಲ. ವಜ್ರಾಸ್ತ್ರ ಅಂತ ಬಿಡ್ತಾರಂತೆ, ಅದೆಲ್ಲ ಪುಡಿ ಪುಡಿ ಮಾಡಿಬಿಡುತ್ತೆ. ಸೊ ವಜ್ರಾಸ್ತ್ರವನ್ನು ಬಿಟ್ಟಾಗ ಪರ್ವತಾಸ್ತ್ರ ಹೋಗುತ್ತೆ. ಇನ್ನು ಆಗ್ನೇಯಾಸ್ತ್ರ ಬಿಟ್ಟುಬಿಟ್ರೆ ವರುಣಾಸ್ತ್ರ ಬಿಡಬೇಕು, ಎಲ್ಲ ನೀರು ಬಂದು ಆರೋಗ್ಯ ಬಿಡುತ್ತೆ. ಇಲ್ಲಿ ನೋಡಿ ಸುಡ್ತಾನೆ ಇರುತ್ತೆ ಅದು ಒಂದು ಪ್ರತ್ಯಸ್ತ್ರ. ಅದಕ್ಕೆ ಹೀಗೆ ಅಸ್ತ್ರ ಪ್ರತ್ಯಸ್ತ್ರಗಳ ಸುರಿಮಳೆ, ಮೇ ಪರ್ಜನ್ಯಾಸ್ತ್ರ ಅಂತ ಬಿಡ್ತಾರಂತೆ. ಬರೀ ಮೇಘಗಳ ಸಾಲ ಬಂದಾಗಿ ಆಕಾಶದ ಮೋಡಗಳು. ಇವರು ವಾಯುವಾಸ್ತ್ರ ಬಿಟ್ಟು ಎಲ್ಲ ಪಡ್ಕೊಂಡು ಹೋಗ್ಬಿಡುತ್ತಾಗ ಒಂಚೂರು ಎಲ್ಲ ಕ್ಲಿಯರ್ ಆಗಿಬಿಡಬೇಕು ಸ್ಕೈ. ಈ ರೀತಿ ಅಸ್ತ್ರವಿದ್ಯಾ ಒಂದು ವಿಶಿಷ್ಟವಾದ ಕೌಶಲ. ಅಶ್ವತ್ಥಾಮರು ಬಿಡ್ಲಿಕ್ಕೆ ಅಂತ ಹೋದರೆ ಭೀಮಸೇನ ಪ್ರತಿ ಅಸ್ತ್ರ ಬಿಡ್ತಾ ಇದ್ದಾನೆ, ಸಾಲ ಸಾಲ ಬಿಡ್ತಾ ಇದ್ದಾನೆ. ಅದನ್ನೆಲ್ಲ ದೇವತೆಗಳು ನೋಡ್ತಿದ್ದಾರಂತೆ, ಉದ್ಗಾರ ತೆಗಿತಿದ್ದಾರೆ. ಇಂಥ ಯುದ್ಧವನ್ನು ನಾವು ಹಿಂದೆ ಎಂದೂ ನೋಡಿರಲಿಲ್ಲ, ಇದು ಇಂಪಾರ್ಟೆಂಟ್. ಮುಂದೆ ಎಂದೂ ನೋಡಲಿಕ್ಕೆ ಸಾಧ್ಯ ಇಲ್ಲ. ಇವತ್ತಿನ ಯುದ್ಧ ಅಂದ್ರೆ ಯುದ್ಧಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ಯುದ್ಧ. ಇಂಥ ಯುದ್ಧ ನ ಹೂತೋ ನ ಭವಿಷ್ಯತಿ, ಇದು ಬಹಳ ಮುಖ್ಯ. ಇದು ಮೊನ್ನೆ ರಾಮಾಯಣ ಕೇಳಿದವರಿಗೆ ಒಂದು ಮಾತು ಬಂದಿರುತ್ತೆ, ರಾಮರಾವಣಯೋರ್ ಯುದ್ಧಂ ರಾಮರಾವಣಯೋರ್ ಇವ. ರಾಮರಾವಣರ ಯುದ್ಧ ಹೇಗಾಯ್ತು ಅಂದ್ರೆ, ರಾಮರಾವಣರ ಯುದ್ಧ ಇದ್ದಾಗೆ ಇತ್ತು, ಬೇರೆ ಎಕ್ಸಾಂಪಲ್ ಕೊಡ್ಲಿಕ್ಕೆ ಬರೋದಿಲ್ಲ ಅಂತ ಹೇಳ್ಬಿಡ್ತಾ. ರಾಮರಾವಣರ ಯುದ್ಧ ಹೇಗಿತ್ತು ಅಂದ್ರೆ, ರಾಮರಾವಣರ ಯುದ್ಧ ಇದ್ದಾಗೆ ಇತ್ತು. ಇನ್ನೊಂದು ಉಪಮಾ ಕೊಡ್ಲಿಕ್ಕೆ ಬರೋದಿಲ್ಲ ಅಂತ ಅರ್ಥ. ಇಲ್ಲಿ ಹೇಳ್ತಾರೆ ಭೀಮಾರ್ಜುನ ಭೀಮ ಅಶ್ವತ್ಥಾಮರ ಯುದ್ಧ ಹೇಗಿತ್ತು ಅಂದ್ರೆ, ಅಂತ ಯುದ್ಧ ಹಿಂದೆ ಎಂದಾಗಿರಲಿಲ್ಲ, ಮುಂದೆ ಆಗೋದಿಲ್ಲ. ನಮಗೇನು ಅನಿಸುತ್ತಿದ್ದು, ಅಲ್ಲಿ ಹಾಗೆ ಇಲ್ಲಿ ಹೀಗೆ. ಇವರು ಅಲ್ಲಲ್ಲೇ ಗ್ರೇಟ್ ಅಂತಲ್ಲ, ಚೈತ್ರ ಮಾಸ ಭಾರಿ ಶ್ರೇಷ್ಠ, ಅದಕ್ಕಿಂತ ಬಿಟ್ಟರೆ ಬೇರೆ ಮಾಸನೇ ಇಲ್ಲ. ಚೈತ್ರ ಮಾಸದ ಪುರಾಣ ವೈಶಾಖ ಅಂದ್ರೆ, ವೈಶಾಖ ಮಾಸ ದೊಡ್ಡ ಮಾಸನೇ ಇಲ್ಲ, ವೈಶಾಖ ಮಾಸದ ಪುರಾಣ. ಆಯಾ ಪುರಾಣ ಕಾಲಕ್ಕೆ ಅದೇ ಸರ್ವಶ್ರೇಷ್ಠ. ಆ ರೀತಿ ಹೇಳ್ತಾರೋ ಅಂತ ಪ್ರಶ್ನೆ ಬರುತ್ತೆ. ಅವ್ರು ಹೇಳ್ತಾರೆ ಹಾಗಲ್ಲ, ರಾಮರಾವಣರ ಯುದ್ಧಕ್ಕಿಂತ ಭೀಮಾಶ್ವತ್ಥಾಮರ ಯುದ್ಧವೇ ದೊಡ್ಡದು ಅಂತ. ರಾಮರಾವಣರ ಯುದ್ಧಕ್ಕಿಂತ ಭೀಮಾಶ್ವತ್ಥಾಮರ ಯುದ್ಧವೇ ದೊಡ್ಡದು ಹೊರತು ರಾಮರಾವಣ ಯುದ್ಧ ದೊಡ್ಡದಲ್ಲ. ನಮಗೆ ಶಾಖ ಬಿಡುತ್ತೆ, ಏನಿದೆ ಅನ್ಯಾಯ, ರಾಮದೇವರ ಯುದ್ಧನೇ ಕಡಿಮೆ ಅಂದ್ಬಿಡ್ತೀರಲ್ಲ ಅಂತ ಕೇಳಿದ್ರೆ ಸ್ವಲ್ಪ ಅರ್ಥ ಮಾಡಿಕೊಳ್ಳಿ, ಗೊತ್ತಾಗುತ್ತೆ. ರಾಮರಾವಣರ ಯುದ್ಧ ಯಾತಕ್ಕೆ ಭಾರಿ ದೊಡ್ಡ ಯುದ್ಧ ಅಲ್ಲ ಅಂದ್ರೆ, ಯುದ್ಧಕ್ಕೆ ಮಹತ್ವ ಬರೋದು ಯಾವಾಗ, ಮತ್ತೆ ಇಂಡಿಯಾ ಪಾಕಿಸ್ತಾನ ಆಡ್ತಾರೆ, ಭಾರಿ ಮೈಯೆಲ್ಲ ಕಣ್ಣಾಗಿ ಬಿಡ್ತಾರೆ. ಆಗ್ರೆ ಈ ಬಾಂಗ್ಲಾ ಇಂಡಿಯಾ ಆಡ್ತಾರೆ, ನೋಡದೇ ಇಲ್ಲ ಜನಗಳು, ಅಯ್ಯೋ ಅದೇನು ಬಿಡಿ ಅಂತೇಳಿ. ಸೋತ್ರ ಮಾತ್ರ ಶಾಖಾಗುತ್ತೆ, ಹೊರತು ಗೆದ್ರೆ ಆರಾಮ್ ಗೆದ್ರು ಅಂತ ಹೇಳಿಬಿಡ್ತಾರೆ. ಆದ್ರೆ ನೋಡ್ಬೇಕು, ಯಾರು ಎದುರಾಳಿಗಳು ಈಕ್ವಲ್ ಆಗಿರ್ತಾರೆ ಅವ್ರ ಯುದ್ಧಕ್ಕೆ ಭಾರಿ ಮಹತ್ವ. ಎರಡು ಆನೆಗಳ ಮಧ್ಯೆ ಯುದ್ಧ ನೋಡ್ಲಿಕ್ಕೆ ಜನ ಬರ್ತಾರೆ, ಒಂದು ಮೇಕೆಗೂ ಆನೆಗೂ ಯುದ್ಧ, ಹೋಗೋರು ಬುದ್ಧಿ ನೀನ್ಯಾಕೆ ಹೋಗ್ತಿದ್ದ ಅಡ್ಡ ಅನ್ನ ಹೋಗ್ತಿ ಯಾಕೆ ಹೋಗ್ತಿ ಬಿಡು ಅಂತ ಕೇಳಿ. ಅಜಗಜಗಳು ಯಾರು ನೋಡ್ತಾರ, ಗಜಗಜಗಳ ಯುದ್ಧ ನೋಡ್ತಾರೆ ಹೊರತು ಅಜಗಜಗಳ ಯುದ್ಧ ಯಾರು ನೋಡೋದಿಲ್ಲ. ವಿವಾಹಶ್ಚ ವಿವಾದಶ್ಚ ಸಮಯೋರೇವ ಶೋಭತೆ. ಯಾವಾಗಲೂ ಕೂಡ ಈಕ್ವಲ್ಸ್ ಇರ್ತಾರಲ್ಲ, ಅವ್ರ ಮಧ್ಯೆ ಸಂಘರ್ಷ ನಡೆದಾಗ ಭಾರಿ ಮಹತ್ವ ಬರುತ್ತೆ. ಉಳಿದವರಂತೆ ಬರೋದಿಲ್ಲ. ಫೈನಲ್ ಯಾತಕ್ಕೆ ಜೋಳ ನೋಡ್ತಾರೆ ಅಂದ್ರೆ, ಇಬ್ಬರು ಬೇರೆಯವರಿಗೆ ಎದ್ದು ಬಂದಿರ್ತಾರೆ, ಅಂದ ಮೇಲೆ ಅಲ್ಲಿ ಯುದ್ಧ ಮಾಡಿದ್ರೆ ಬಹಳ ಮಹತ್ವ ಇರ್ತದೆ ಅಂತ ಅರ್ಥ. ಇದನ್ನ ಅರ್ಥ ಮಾಡಿಕೊಂಡ್ರೆ ರಾಮರಾವಣರ ಯುದ್ಧ ಯಾತಕ್ಕೆ ದೊಡ್ಡದಲ್ಲ ಅಂದ್ರೆ, ರಾಮ ಸರ್ವೋತ್ತಮನೇ, ಎದುರಿರೋದು ರಾವಣ, ಭಗವಂತನ ಮುಂದೆ ಆ ರಾವಣ ಯಾಮೂಲಿಯ ಲೆಕ್ಕ. ಹೇಳಿದ್ನಲ್ಲ, ಆನೆಗೂ ಮೇಕೆಗೂ ಯುದ್ಧ ಯಾರು ನೋಡೋದಿಲ್ಲ, ಆನೆಗೂ ಇರುವೆಗೂ ಯುದ್ಧ ಯಾರು ನೋಡ್ತಾರೆ ಈ ಮಧ್ಯೆ. ಆನೆಗೂ ಇರೋ ಯುದ್ಧ ಅಂದ್ರೆ ಉಚ್ಚ ಅಂದ್ರೆ ಯುದ್ಧ ಅಂತ ಯಾರು ಕರೆಯೋದಿಲ್ಲ. ಫಸ್ಟ್ ಆಫ್ ಆಲ್ ಅದು ರಾಮನ ಮುಂದೆ ಯಾರು ನಿಲ್ತಾರೆ ಯೋಚನೆ ಮಾಡಿ. ರಾಮ ಕಣ್ಣು ತೆಗೆದು ಸುಮ್ಮನೆ ನೋಡಿದ್ರೆ ಸಾಕು, ರಾಮ ಸಂಕಲ್ಪ ಮಾಡಿದ್ರೆ ಸಾಕು, ಇಡೀ ರಾವಣ ಆದ್ರೆ ಇಡೀ ಜಗತ್ತೇ ಬರ್ನಾಗಿ ಹೋಗುತ್ತೆ ಅಂತ. ರಾಮನ ಮುಂದೆ ರಾವಣ ಯಾವ ಮ್ಯಾಚ್ ಆಗ್ತಾನೆ. ಅದಕ್ಕೋಸ್ಕರ ರಾಮರಾವಣ ಯುದ್ಧ ಕಡಿಮೆ ಅಂದ್ರೆ ರಾಮ ಕಡಿಮೆ ಅಂತ ಅರ್ಥ ಅಲ್ಲ. ಅದಕ್ಕೆ ಅರ್ಥ ಮಾಡ್ಕೊಂಡು ಮನಸ್ಸಿಗೆ ಬೇಜಾರಾಗುತ್ತೆ, ಓ ರಾಮನ ಕಡಿಮೆ ಅಂದ್ಬಿಟ್ರೆ. ರಾಮನ ಕಡಿಮೆ ಅಂತ ಇಲ್ಲ, ರಾಮ ಭಾರಿ ದೊಡ್ಡವನಾದ್ದರಿಂದ, ರಾವಣ ಅವನ ಮುಂದೆ ಏನೂ ಅಲ್ಲ, ಆದ್ದರಿಂದ ಅವ್ರ ಯುದ್ಧ ಭಾರಿ ದೊಡ್ಡ ಯುದ್ಧ ಆಗ ಚಾನ್ಸಸ್ಸೇ ಇಲ್ಲ. ಆದರೆ ಅವತ್ತು ಅಲ್ಲಿವರು ನಡೆದ ಯುದ್ಧದಲ್ಲಿ ಭಾರಿ ದೊಡ್ಡದು ಅಷ್ಟೇ, ಅಲ್ಲಿವರು ನಡೆದ ಯುದ್ಧದಲ್ಲಿ ಭಾರಿ ದೊಡ್ಡದೇ ಹೊರತು ಭಾರಿ ದೊಡ್ಡ ಯುದ್ಧ ಏನೂ ಅಲ್ಲ. ಆದರೆ ಭೀಮ ಅಶ್ವತ್ಥಾಮರ ಯುದ್ಧ ಹಾಗಲ್ಲ, ಇದು ಬಹಳ ಇಂಪಾರ್ಟೆಂಟ್. ಭೀಮ ಅಶ್ವತ್ಥಾಮರ ಯುದ್ಧ ಸಾಮಾನ್ಯ ಯುದ್ಧ ಅಲ್ಲ, ಭಾರಿ ದೊಡ್ಡ ಯುದ್ಧ. ಆ ಯುದ್ಧದ ಬಗ್ಗೆ ಸ್ವಲ್ಪ ಹೇಳಿದ್ರೆ ಸಾಲದು, ನಾಳೆ ತುಂಬಾ ಹೇಳಬೇಕು ಭೀಮಾಶ್ವತ್ಥ ಯುದ್ಧ. ಯಾಕೆಂದ್ರೆ ಭೀಮಸೇನದೇವರ ಬಗ್ಗೆ ತುಂಬಾ ತಪ್ಪು ಕಲ್ಪನೆ ಜನಗಳಿಗೆ ಎಲ್ಲ ಹೋಗಬೇಕು. ಅದು ಒಂದು ಭೀಮಸೇನ ಸಮೋ ನಾಸ್ತಿ ಸೇನೆಯೋ ಹೃಹಯೋರಪಿ. ಭೀಮಸೇನ ಸಮನಾದ ವ್ಯಕ್ತಿ ಎರಡು ಸೇನೆ ಬೇರೆ ಯಾರೂ ಇಲ್ಲ ಅಂತ ಪ್ರೂವ್ ಮಾಡತಕ್ಕಂತ ಜಾಗ ಇತ್ತು. ನಾಳೆ ದಿವಸದ ಯುದ್ಧ ಭೀಮಾಶ್ವತ್ಥ ಹೇಗೆ ನಡೀತಾ ಇದೆ, ರಿಸಲ್ಟ್ ನೋಡ್ಬೇಕಲ್ಲ. ಆಮೇಲೆ ಏನು ಫಲಿತಾಂಶ ಬಂತು, ಅದಕ್ಕೇನೇನು ಆಧಾರಗಳು, ಮತ್ತೆ ಸುಮ್ಮನೆ ಹೇಳೋದು ಅದಕ್ಕೆ ಆಧಾರಗಳು ಉಂಟು ಅಂತ ಎಲ್ಲ ಮಾತುಗಳಿಗೆ ಉತ್ತರವನ್ನು ನೋಡಿದಾಗ ಮಹಾಭಾರತದಲ್ಲಿ ಬರತಕ್ಕಂಥ ಈ ಘಟ್ಟ ವಾಯು ಜೀವೋತ್ತೋತ್ತು ಹೇಳ್ತಕ್ಕಂಥ ಘಟ್ಟ. ಭೀಮಸೇನನ ಅಸಾಧಾರಣ ಯುದ್ಧ ಅಂದ್ರೆ ಒಂದೇ, ವಾಯುದೇವರ ಜೀವೋತ್ತಮತ್ವದ ಪ್ರತಿಪಾದನೆ ಅಂದ್ರೆ ಒಂದೇನೆ. ನಾಳೆ ದಿವಸ ಅಶ್ವತ್ಥಾಮರ ವಿಶೇಷವಾದ ಯುದ್ಧವನ್ನ ಹೌದಾ, ಆದ್ದರಿಂದ ನಾಳೆ ದಿವಸ ಯುದ್ಧವನ್ನ ಮುಂದುವರೆಸೋಣ. ಆ ಯುದ್ಧದ ತಾರತ ಫಲಿತಾಂಶ ಏನಾಯಿತು, ಯುದ್ಧದಲ್ಲಿ ಹೇಗೆ ಅತ್ಯದ್ಭುತವಾದಂತಹ ವಿಜಯ ಭೀಮಸೇನಿಗೆ ಬಂತು, ಮೊದಲ ವಿವರಗಳನ್ನು ನಾಳೆ ಸರಿಯಾಗಿ ಎಂದಿನಂತೆ 6 ಗಂಟೆಗೆ ಪ್ರಾರಂಭ ಮಾಡಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ ಅಂತ ಹೇಳ್ತೇನೆ. ಜೊತೆಗೆ ಇವತ್ತೊಂದು ಗ್ರಂಥದಾನದ ಕಾರ್ಯಕ್ರಮವನ್ನು ಶ್ರೀ ಗುರುರಾಜ್ ದೇಶಮುಖ್ ಅವರು ಇಟ್ಕೊಂಡಿದ್ದಾರೆ. ಅವರ ಯೋಜನೆಯಂತೆ ಇವತ್ತಿನ ದಿವಸ ಹೆಸರವರು ರಾಘವೇಂದ್ರಾಚಾರ್ಯರು ಅಂತಕ್ಕಂಥವರಿಗೆ ನಮ್ಮ ಶ್ರೀ ವ್ಯಾಸಮಧ್ವ ಸಂಶೋಧನಾ ಪ್ರತಿಷ್ಠಾನ ಪ್ರಕಾಶನ ಮಾಡಿರ್ತಕ್ಕಂತಹ ಕನ್ನಡ ಸ್ವರಮೂಲ ಲಿಪಿಗಳ ಇಡೀ ಒಂದು ಸೆಟ್ಟನ್ನು ಅವರಿಗೆ ಕೊಡ್ತಾ ಇದ್ದಾರೆ. ಅವರ ಉಪಯೋಗವನ್ನು ಮಾಡಿಕೊಂಡು ಆಚಾರ್ಯರ ಸೇವೆಯನ್ನು ವಿಶೇಷವಾಗಿ ಮಾಡಲಿ ಅಂತಕ್ಕಂಥ ಸದಾಶಯದಿಂದ ಅವರೇನು ದಾನ ಮಾಡ್ತಾ ಇದ್ದಾರೆ ಅದು ವಿಶೇಷ ನಡೀಲಿ, ಅವರಿಂದ ಹರಿವಾಯುಗಳ ಸೇವೆ ವಿಶೇಷವಾಗಿ ನಡೀಲಿ ಅಂತ ಹೇಳುತ್ತಾ ಇಂಥ ಗ್ರಂಥದಾನ ಯೋಜನೆ ಬಹಳ ದೊಡ್ಡ ಯೋಜನೆ. ಇವತ್ತು ಏನು ಮಾಡಿದರೂ ಕೂಡ ಅದು ಮಿಸ್ಯೂಸ್ ಆಗ ಚಾನ್ಸ್, ಗ್ರಂಥದ ಹಾಗೆ ಅಲ್ಲವೇ ಅಲ್ಲ, ಸಾಕ್ಷಾತ್ ನೇರ ಜ್ಞಾನ ಕಾರ್ಯಕ್ಕೆ ಉಪಯೋಗವಾಗುತ್ತೆ ಎಂಬ ದೃಷ್ಟಿಯಿಂದ ಗ್ರಂಥದಾನಕ್ಕೆ ಬಹಳ ಮಹತ್ವ ಉಂಟು. ಶಾಸ್ತ್ರ 16 ಮಹಾದಾನಗಳಲ್ಲಿ ಗ್ರಂಥದಾನ ಒಂದು, ಷೋಡಶ ದಾನಗಳಂತ ಕರೀತಾರೆ, ಮಹಾದಾನಗಳ ಗ್ರಂಥದಾನ ಒಂದು. ಅಂತ ಗ್ರಂಥದಾನವನ್ನು ಮಾಡತಕ್ಕಂಥ ಗುರುರಾಜ ದೇಶಮುಖ್ ಅವರಿಗೆ ವಿಶೇಷವಾದ ಅನುಗ್ರಹವನ್ನು ಹರಿವಾಯುಗಳು ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಅವರ ಗ್ರಂಥವನ್ನು ಸ್ವೀಕಾರ ಮಾಡಬೇಕು ಅಂತ ಕೇಳುತ್ತೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದವೋಚ ಮಹಂತೇನ ಪ್ರಿಯತಾಂ ಕಮಲಾಕರ ಮಂಗಳ ತಾಜ್ಞ ಕೇಳಿ.